योऽन्तः प्रविश्य मम वाचमिमाम् प्रसुप्ताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्माद्ब्रह्मेन्द्ररुद्रादिदेवतानाम् श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसतापम् विनिपृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततम् प्रसन्ना हरौ सुभक्तिम् मयि सन्दिशन्तु। श्रीगुरुभ्यो नमः। हरिः ओम्। जन्माद्यश्च यतो अन्वयादितरतश्चार्थेष्वभिघ्नस्वरात् तेने ब्रह्महृदाय आदिकवये मुह्यन्तियम् सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। सृष्टिस्थित्यप्ययेहानेतिरिषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतम् महान्तम्। परमपवित्रवाद श्रीमद्भागवत महापुराणवन्नु ಶ್ರೀ ಶುಕಾಚಾರ್ಯರ ಪರಿಷತ್ತಿನ ಉಪದೇಶವನ್ನು ಮಾಡುತ್ತಾ ಯಾವ ರೀತಿಯಾಗಿ ನವಮಸ್ಕಂಧದಲ್ಲಿ ನಾಭಾಗ ರಾಜ ಎಷ್ಟು ವಿಶಿಷ್ಟವಾದಂತಹ ತ್ಯಾಗವನ್ನು ಮಾಡಿದ, ರುದ್ರದೇವರ ಪಾಲನ್ನು ರುದ್ರದೇವರಿಗೆ ಕೊಟ್ಟಿದ್ದಕ್ಕೆ ಆತನಿಗೆ ಐಶ್ವರ್ಯ, ತತ್ವಜ್ಞಾನ ಮತ್ತು ಯೋಗ್ಯ ಸಂತಾನ ಮೂರು ಸಹ ಲಭಿಸಿದವು ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪರಸ್ಪರಂ ಭಾವಯಂತಹ ಶ್ರೇಯ ಪರಭಾವಕ್ಷತ ದೇವತೆಗಳಿಗೆ ನಾವು ಅವರ ಪಾಲನ್ನ ಸಮರ್ಪಣೆ ಮಾಡ್ತಾ ಹೊರಟ್ರೆ ಅವರು ನಮಗೆ ಎಲ್ಲ ರೀತಿಯಾದ ಒಳಿತನ್ನು ಮಾಡಿಯೇ ಮಾಡ್ತಾರೆ. ಇಲ್ಲಿ ಭಾರಿ ಆಶ್ಚರ್ಯ ಅಂದರೆ ನಾಭಾಗರಾಜ ಇದನ್ನು ಯಾವುದು ಕೇಳಿದವನಲ್ಲ, ರುದ್ರದೇವರು ತಾವಾಗೆ ಕೊಡ್ತಾ ಇದ್ದಾರೆ. ಇದು ಭಾರಿ ಆಶ್ಚರ್ಯ. ಅದು ಒಂದೊಂದು ಕೇಳಿ ನಿಮ್ಮ ಭಾಗ ನೀವು ತಗೊಳ್ಳಿ ಅಂತ ಹೇಳಿದ್ದಷ್ಟೇ, ಅದನ್ನು ಅವರ ಹೇಳುತ್ತೆ ಇಷ್ಟ ನಿನಗಾಗಲಿ ಅಂತ ಹೇಳಿಬಿಟ್ರೆ. ಅದಕ್ಕೆ ಭಗವದ್ಗೀತೆ ಹೇಳಿದ್ದು, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ, ಕರ್ತವ್ಯ ಕರ್ಮವನ್ನು ಮಾಡು, ಪರಮಾತ್ಮ ಫಲ ಕೊಟ್ಟೇ ಕೊಡ್ತಾನೆ, ತಾನಾಗಿ ಕೊಡ್ತಾನೆ, ಯಾಕೆ ಕೇಳ್ತೀರಿ ಅಂತ ಹೇಳ್ತಾರೆ. ನಾವು ನಾಭಾಗರಾಜ ಕೇಳಿ ಇಷ್ಟೆಲ್ಲ ಕೇಳಕ್ಕಾಗ್ತಿರಲಿಲ್ಲ, ರುದ್ರದೇವರು ತಾವಾಗಿ ಅಷ್ಟು ಕೊಟ್ಟರು. ಆದ್ದರಿಂದ ಕೇಳಿದ ಫಲಕ್ಕಿಂತ, ಕೇಳಿ ಬರತಕ್ಕಂಥ ಫಲಕ್ಕಿಂತ ಕೇಳದೆ ಬರತಕ್ಕಂಥ ಫಲ ತುಂಬಾ ದೊಡ್ಡದು. ಆದ್ರಿಂದನೇ ಅದರ ಮಹತ್ವವನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಮುಂದೆ ಆತನ ಮಗ ಅಂಬರೀಷ ರಾಜ ವಿಶ್ವಖ್ಯಾತಿಯ ಚಕ್ರವರ್ತಿ, ಮಾಂಧಾತ ನಹುಷು ಅಂಬರೀಷ ಸಗರೌ ರಾಜ ಪುಸುಹು ಹೈಹಯ, ಈ ರೀತಿ ಪ್ರಾತಸ್ಮರಣೀಯರಾದಂಥ ಚಕ್ರವರ್ತಿಗಳ ಸಾಲಿಗೆ ಅಂಬರೀಷ ರಾಜ ಸೇರ್ತಾರೆ. ಆ ಭಗವದ್ಭಕ್ತರ ಸಾಲಿನೊಳಗೆ ಅಂಬರೀಷನ ಹೆಸರು ಬಂದಿದೆ ಅನ್ನೋದನ್ನು ಗುರುತಿಸಬೇಕು. ಅಂಬರೀಷ ರಾಜನ ಜೀವನ ಪರಮ ಪಾವನವಾಗಿತ್ತಂತೆ. ಸವೈ ಮನಃ ಕೃಷ್ಣ ಪದಾರ ವಿಂದಯೋಹು, ಮನಸ್ಸನ್ನ ಪರಮಾತ್ಮನ ಪಾದಗಳಲ್ಲಿ, ಕೈಗಳನ್ನ ಪರಮಾತ್ಮನ ಪಾದಕಮಲ ಅರ್ಚನೆಯಲ್ಲಿ, ಮತ್ತು ಕಾಲಗಳನ್ನ ಮುಕುಂದಾಲಯ ದರ್ಶನೇ, ದೇವಸ್ಥಾನಗಳಿಗೆ ಹೋಗಿ ಭಗವದ್ ದರ್ಶನ ಮಾಡತಕ್ಕಂಥ ಕಾರ್ಯದೊಳಗೆ, ಹೀಗೆ ಪ್ರತಿಯೊಂದನ್ನು ಕೂಡ ಭಗವತ್ ಪರವನ್ನಾಗಿ ಮಾಡಿದ್ದ. ಸಕಲೇಂದ್ರಿಯಗಳಿಂದ ಸಹ ಭಗವದ್ ಆರಾಧನೆಯನ್ನು ಮಾಡ್ತಾ ಇದ್ದ. ಮುಂದೆ ಹೇಳ್ತಾರೆ ಆತ ಗೃಹೇಶು ದಾರೇಶು ಅಂತ ವರ್ಣನೆ ಮಾಡ್ತಾ, ದ್ವಿಕೋತ್ಯಮ ಚಂದನ ವಾಜಿಪತ್ಯಿಷು, ಏನೇನು ತನಗೆ ಐಶ್ವರ್ಯ ಇತ್ತು, ಚಕ್ರವರ್ತಿ ಎಲ್ಲ ಐಶ್ವರ್ಯ ಇತ್ತು, ಅವನ್ನೆಲ್ಲ ಕೂಡ ಅನಂತ ಕೋಶೇಶು ಅಕರೋದ್ ಅಸನ್ಮತಿ, ಎಲ್ಲದರ ಕೂಡ ಅಸತ್ವನ ಭಾವನೆ ಹೊಂದಿಬಿಟ್ಟು, ಎಲ್ಲ ಪದಾರ್ಥಗಳು ಅಸತ್ವ ಅಸತ್ವ ಅಂತ ತಿಳ್ಕೊಂಡು ನಮಗೆ ಆಶ್ಚರ್ಯವಾಗುತ್ತೆ. ಹಾಗಿದ್ರೆ ಜಗತ್ ಅಸತ್ವವನ್ನು ಪಕ್ಷವನ್ನು ಅವಲಂಬಿಸಿಬಿಟ್ಟೆ ಅಂಬರೀಷ ರಾಜ ಅಂತ ಕೇಳಿದರೆ ಆಚಾರ್ಯರು ಬರೀತಾರೆ, ಹಾಗಲ್ಲ, ಅದಕ್ಕೆ ಅರ್ಥ ಎಲ್ಲ ಅಸತ್ ಅಂತ ತಿಳ್ಕೊಂಡ ಅಂದ್ರೆ ಸತ್ ಅಂದ್ರೆ ಮಂಗಳ, ಸತ್ ಅಂದ್ರೆ ಮಂಗಳ, ಅಸತ್ ಅಂದ್ರೆ ಅಮಂಗಳ. ಇದು ಮಂಗಳಕರ ಅಲ್ಲ ಅಂತ ತಿಳ್ಕೊಂಡೆ ಹೊರತು ಸುಳ್ಳು ಅಂತ ತಿಳ್ಕೊಂಡ ಅಂತ ಅರ್ಥ ಅಲ್ಲ. ಅಸತ್ ಶಬ್ದಕ್ಕೆ ತುಂಬಾ ಜನ ಮೋಸ ಹೋಗೋದು. ಜಗತ್ತು ಅಸತ್ತು ಅಂತ ಶಾಸ್ತ್ರಗಳಲ್ಲಿ ಬಂದರೆ ಸುಳ್ಳು ಅಂತ ಅರ್ಥ ಅಲ್ಲ, ಅವು ಮಂಗಳಕರ ಅಲ್ಲ ಶುಭಕರ ಅಲ್ಲ ಅಂತ ಅರ್ಥ. ನಾವೆಲ್ಲಿ ಹೇಳ್ತೇವೆ ಉದಾಹರಣೆಗೆ ಸತ್ಪುರುಷ ಅಂತೇವೆ, ಇರೋ ಪುರುಷ ಅಂತ ಅರ್ಥ ಅಲ್ಲ, ಒಳ್ಳೆ ಪುರುಷ ಅಂತ ಅರ್ಥ. ಅಸತ್ಪುರುಷ ಅಸಜ್ಜನ ಅಂತ ಕರೆದ್ರೆ ದುಷ್ಟಜನಗಳು ಅಂತ ಅರ್ಥ, ನಾನ್ ಎಕ್ಸಿಸ್ಟೆಂಟ್ ಪೀಪಲ್ ಅಂತ ಅರ್ಥ ಅಲ್ಲ. ಆ ದೃಷ್ಟಿಯಲ್ಲಿ ಅಸತ್ಮತಿ, ಬೇರೆ ಎಲ್ಲವೂ ಕೂಡ ಅಸತ್ತು, ಪರಮಾತ್ಮ ಸತ್ತು. ಆರಂಭದಲ್ಲಿ ಹೇಳ್ತಾರೆ ಸತ್ಯಂ ಪರಂ ಧೀಮಹಿ, ಸತ್ ಅಂದ್ರೆ ಮಂಗಳ ಅಂತ ಅರ್ಥ. ಈ ಅರ್ಥ ಭಗವದ್ಗೀತೆಯಲ್ಲೂ ಬಂದಿದೆ ಅಂತ ನಿಮಗೆ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಅರ್ಥ ಯುಜ್ಯತೆ. ಭಗವದ್ಗೀತೆ 17ನೇ ಅಧ್ಯಾಯದಲ್ಲಿ ಸತ್ಶಬ್ದಕ್ಕೆ ಅರ್ಥ ಇವೆ ಅಂತ ಹೇಳಿದ್ದಾರೆ. ಆದ್ದರಿಂದ ಜಗತ್ತನ್ನ ಅಸತ್ವ ತಿಳ್ಕೊಬೇಕು ಅಂದ್ರೆ ಸರಿನೇ, ಅದಕ್ಕೆ ಅರ್ಥ ಅಮಂಗಳ ಅಂತ ತಿಳ್ಕೊಳ್ಬೇಕು, ಅಶಾಶ್ವತ ಅಂತ ತಿಳ್ಕೊಳ್ಬೇಕು, ಬಂಧಕ ಅಂತ ತಿಳ್ಕೊಳ್ಬೇಕು ಅಂತ ಅರ್ಥನೇ ಹೊರತು ಸುಳ್ಳು ಅಂತ ತಿಳ್ಕೊಳ್ಬೇಕು ಅಂತ ಅರ್ಥ ಅಲ್ಲ. ಇದು ಅದಕ್ಕೆ ದೇವರು ಯಾರು? ಸತ್ ಅಂದ್ರೆ ಏನು? ಮಂಗಲ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕೀ ಪುತ್ರೋ, ಮಂಗಲಂ ಗರುಡ ಧ್ವಜ. ಹೀಗೆ ಆರಾಧನೆ ಮಾಡಬೇಕು ಅಂತ ಹೇಳಿದ್ರು. ಅದು ಹಾಗೇ ಮಾಡ್ತಾ ಇದ್ದ. ಅದರ ಜೊತೆಗೆ ಏಕಾದಶಿ ವ್ರತವನ್ನ ಆಚರಣೆ ಮಾಡ್ತಾ ಇದ್ದ. ಏಕಾದಶಿ ವ್ರತವನ್ನ ಜನ್ಮದ ವ್ರತವನ್ನಾಗಿ ಮಾಡ್ತಾ ಇದ್ದ. ಆತ ಒಂದು ಸಲ ಸಂಕಲ್ಪ ಮಾಡಿದನು, ದ್ವಾದಶಿ ವ್ರತವನ್ನ ವರ್ಷ ಪೂರ್ತಿ ಒಂದೇ ಸ್ಥಳದಲ್ಲಿ ಮಾಡಬೇಕು, ಮಧುವನದಲ್ಲಿ ಮಾಡಬೇಕು. ಧ್ರುವರಾಜ ತಪಸ್ಸು ಮಾಡಿ ಸದ್ಗತಿ ಪಡೆದ ಸ್ಥಳ ಅಲ್ಲಿ ಮಾಡಬೇಕು, ಪ್ರತಿ ದ್ವಾದಶಿ ಕೂಡ ಅಲ್ಲೇ ಆಚರಣೆ ಮಾಡಬೇಕು. ವಿಶಿಷ್ಟವಾದ ಸಂಕಲ್ಪ. ಆ ಕ್ಷೇತ್ರ ತಕ್ಕಂತೆ ಅದು ಅನಂತ ಪಟ್ಟು ಕೋಟಿ ಪಟ್ಟು ಹೆಚ್ಚುತ್ತೆ ಎಂಬುದು ಶಾಸ್ತ್ರ. ಚಕ್ರವರ್ತಿ ಏರ್ಪಾಟು ಮಾಡಿಬಿಟ್ಟ, ಪ್ರತಿ ದ್ವಾದಶಿ ಅಲ್ಲೇ ಪಾಲನೆ ಆಗಬೇಕು. ಏಕಾದಶಿ ಎಲ್ಲ ಜನ ಸೇರಿರಬೇಕು, ಲಕ್ಷಗಟ್ಟಲೆ ಜನಗಳು. ಆಯ್ನ ಕಾಲದ ಜನಗಳು ಅಂದರೆ ತುಂಬಾ ಋಷಿಮುನಿಗಳ ಅಪರೋಕ್ಷ ಜ್ಞಾನಿಗಳೇ. ಅದಕ್ಕೆ ಮಾಡ್ತಾ ಬಂದ. ಒಂದು ಸರ್ತಿ ಏನಾಯಿತು, ಸಾಧನೆ ದ್ವಾದಶಿ ಇತ್ತು. ಸಾಧನೆ ದ್ವಾದಶಿ ಇದ್ದ ಕಾಲಕ್ಕೆ ಅಷ್ಟರಲ್ಲಿ ಸಾಧನೆ ಮಾಡಲೇಬೇಕು, ಪಾಲನೆ ಕೊಡಲೇಬೇಕು. ಹಾಗೆ ಮಾಡದೆ ಹೋದ್ರೆ ಆಚಾರ್ಯ ಹೇಳ್ತಾರೆ, ದ್ವಾದಶ ದ್ವಾದಶೀರ್ ಹಂತಿ ದ್ವಾದಶಿ ಜಾತಿ ಲಂಘಿತ. 12 ದ್ವಾದಶಿ ವ್ರತದ ಪುಣ್ಯ ಹೋಗಿಬಿಡುತ್ತೆ. ಸಕಾಲಕ್ಕೆ ಪಾಲನೆ ಮಾಡದೆ ಹೋದ್ರೆ 12 ದ್ವಾದಶಿಗಳ ವ್ರತದ ಪುಣ್ಯ ಹೋಗುತ್ತೆ ಅಂದ್ರೆ ಒಂದೇ ದಿನ ತಲೆ ವ್ರತ ವ್ಯರ್ಥ. ಒಂದೊಂದು ವ್ರತ ಒಂದಿಸ LW ಆಗ್ತಾರೆ ಅಂದ್ರೆ ಆಫೀಸ್ ಚಕ್ರ ಹೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. 12 ದ್ವಾದಶಿ ಫಲ ಆದ್ರೆ ಏನಾಯ್ತು ಎಕ್ಕ ಹಾಕಿ? ಒಂದೊಂದು ಏಕಾದಶಿ ಫಲ ಅಂತ ಕೇಳಿದರೆ ಕಾಶಿ ಗಯಾ ಗಂಗಾ ಮೊದಲಾದ ತೀರ್ಥಗಳಿಗಿಂತ 16 ಪಟ್ಟು ಜಾಸ್ತಿ. ಅಂಥದ್ದು ಯಾರು ಕಳ್ಕೊಳ್ತಾನ? ಸಾಧ್ಯವೇ ಇಲ್ಲ. ಅದಕ್ಕೆ ಸಕಾಲಕ್ಕೆ ಪಾಲನೆ ಮಾಡಲೇಬೇಕು. ತುಂಬಾ ಜನಕ್ಕೆ ಗೊತ್ತಿಲ್ಲ ಏಕಾದಶಿ ಉಪವಾಸ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಉಪವಾಸ ಮಾಡ್ತಕ್ಕಂಥ ಜನಗಳಿಗೂ ಪಾಲನೆ ಸಕಾಲಕ್ಕೆ ಮಾಡಬೇಕು ಅಂತ ಗೊತ್ತಿಲ್ಲ. ಯಾವಾಗಲೂ ಮಾಡ್ತಿರ್ತಾರೆ 12 ಏನು ಒಂದೇನು ಹಸಿವಾದಾಗ, ಅದು ಪಾಲನೆ ಅಲ್ಲ. ಹಸಿವೆಗೋಸ್ಕರ ಪಾಲನೆ ಹೇಳಲಿಲ್ಲ, ಅದು ನಿಯಮ ವಿಧಿ. ಅದು ಬಂದು ನಿಮ್ಗೆ ಸೇರುತ್ತೋ ಬಿಡುತ್ತೋ ಆ ಕಾಲ ತಗೊಳ್ಳೇಬೇಕದ. ಹರಿವಾಸರ ಇದ್ರೆ ಅದು ಮುಗಿದ ಮೇಲೇನೆ ತೀರ್ಥ ಪ್ರಾಶನ ಪಾಲನೆ. ಸಾಧನೆ ಇದ್ರೆ ಅಷ್ಟರೊಳಗೆ ಮಾಡಬೇಕಾದ್ದು ವಿಧಿ. ಅದು ಒಂದು ಏನು ಇಲ್ಲ ಅಂತ ತಿಳ್ಕೊಳ್ಳಿ. ಯಾವಾಗಲೂ 12 ಗಂಟೆ ಮಾಡಬೇಕು ಅಂತ ಅರ್ಥ ಅಲ್ಲ, ಒಂದು ಯಾಮದೊಳಗೆ ಮಾಡಬೇಕು. ಅಷ್ಟರಮಟ್ಟಿಗೆ ಸಾಧನೆ ಇದ್ದಾಗೆ ಲೆಕ್ಕ. ಸೂರ್ಯೋದಯ ಆದ್ರೆ 3 ತಾಸಿನೊಳಗೆ ಪಾಲನೆ ಆಗಲೇಬೇಕು. ಹರಿವಾಸರ ಇದ್ರೆ ಮಾತ್ರ ಇನ್ನೂ ಹೆಚ್ಚಿದ್ರೆ ಅಲ್ಲಿವರೆಗೆ ಕಾಯಬೇಕಷ್ಟೆ. ಕೆಲವೊಂದು 9 ಹರಿವಾಸರ ಇರುತ್ತೆ, ಅಲ್ಲಿವರೆಗೆ ಕಾದೆ ಮಾಡಬೇಕು. ಇಲ್ಲದ ಹೋದ್ರೆ ಸಕಾಲಕ್ಕೆ ಈ ಕ್ರಮದಲ್ಲಿ ಮಾಡಬೇಕು ಅಂತ ನಿಯಮ. ಇದನ್ನು ಅರ್ಥ ಮಾಡಿಕೊಡದೆ ಹೋದ್ರೆ ಉಪವಾಸಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಆಧುನಿಕ ಜಗತ್ತಿನಲ್ಲೂ ಹಾಗೆ ಯಾವುದೇ ಫಾಸ್ಟಿಂಗ್ ಅಂತ ಹೇಳ್ತಾರಲ್ಲ, ಫಾಸ್ಟಿಂಗ್ ಅನ್ನೋದು ಎಷ್ಟು ಮುಖ್ಯನೋ ಈ ಬ್ರೇಕಿಂಗ್ ದಿ ಫಾಸ್ಟ್ ಅಷ್ಟೇ ಇಂಪಾರ್ಟೆಂಟ್. ಯಾವ ರೀತಿಯಲ್ಲಿ ಬ್ರೇಕ್ ಮಾಡಬೇಕು? ಉಪವಾಸ ಮಾಡಿದವರಿಗೆ ಪೇಪರಲ್ಲಿ ಓದ್ತಿರ್ತೀರ, ಹಾಗಾಗಿ ಜ್ಯೂಸ್ ಕೊಟ್ಟು ಮುಗಿಸಿದ್ರು ಅಂತ ಹೇಳ್ತಾರೆ. ಇಡ್ಲಿ ಕೊಟ್ಟು ಮುಗಿಸಿದ್ರು ಅಂತ ಹೇಳೋದಿಲ್ಲ, ದೋಸೆ ಕೊಟ್ಟರು ಅಂತ ಹೇಳೋದಿಲ್ಲ. ಆ ರೀತಿ ಬ್ರೇಕ್ ಮಾಡಿದ್ರೆ ಉಪವಾಸ ಕೆಟ್ಟದಾಗುತ್ತೆ. ಅದು ಲಘು ಆಹಾರದಿಂದ ಮುಕ್ತಾಯ ಆಗಬೇಕು, ಆ ಕಾಲಕ್ಕೆ ತಗೊಳ್ಬೇಕು ಮತ್ತೆ. ಅದೇ ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಫಾಸ್ಟಿಂಗ್ ಎಷ್ಟು ಇಂಪಾರ್ಟೆಂಟ್, ಬ್ರೇಕಿಂಗ್ ದಿ ಫಾಸ್ಟ್ ಇದೆಲ್ಲ ಭಾರಿ ಇಂಪಾರ್ಟೆಂಟ್. ನಮ್ಮ ತಮಾಷೆ ಇವತ್ತಿನ ಜನ ಅಂದ್ರೆ ಫಾಸ್ಟ್ ಮಾಡೇ ಗೊತ್ತಿಲ್ಲ, ಬ್ರೇಕ್ಫಾಸ್ಟ್ ಮಾತ್ರ ಮಾಡ್ತಾರೆ. ಇದು ಸಮಸ್ಯೆ. ಫಾಸ್ಟ್ ಮಾಡಿದ್ರೆ ಬ್ರೇಕ್ಫಾಸ್ಟ್, ಫಾಸ್ಟೇ ಇಲ್ಲ. ಎಂಥದ್ದು 1 ಗಂಟೆ ಇದ್ರೆ ಅದೇ ಬ್ರೇಕ್ಫಾಸ್ಟ್ ಇದ್ದಾರೆ ಅಕ್ಕವರೇ, ಎಷ್ಟು ತಪ್ಪು. ಅದನ್ನು ಮಾಡ್ತಾ ಇದ್ದಾನೆ. ಅವತ್ತು ಸಾಧನೆ ದ್ವಾದಶಿ ಇತ್ತು, ಲಕ್ಷಗಟ್ಟೆ ಜನಗಳಿಗೆ ಕೂಡಿಸಿ ಕೃಷ್ಣಾರ್ಪಣ ಅಂತ ಅಂತ ಇದ್ದಾನೆ. ಅಷ್ಟೊತ್ತು ಸರಿಯಾಗಿ ದುರ್ವಾಸ ಮನೆಗಳು ಬರ್ತಾರೆ. ದೊಡ್ಡ ಯೋಗ ಅದು ಒಂದು ನೋಡ್ತಾನೆ. ನಮಗೆ ಸಮಾರಂಭಗಳಲ್ಲಿ ದೊಡ್ಡವರು ಬಂದರು ಅಂತ ಹೇಳಿದ್ರೆ ನಮ್ಮ ಕಾರ್ಯ ಸಾರ್ಥಕವಾಗ್ತಾ ಇದೆ ಅಂತ ಅರ್ಥ. ದೇವರ ಮನಸ್ಸಿಗೆ ಬಂದಿದೆ ಅಂತ ಅರ್ಥ. ದೊಡ್ಡವರು ಬಂದ್ಬಿಟ್ಟು ಕೆಲಸ ಹೇಳಿ ಕಳಿಸ್ತೇ ಬಂದರು ಅಂತ ಪುಣ್ಯ ಭಾರಿ ಜಾಸ್ತಿ ಅಂತ. ಅದಕ್ಕೆ ಹೇಳೋದು ಬಿಡಬಾರದು ಈ ಮಧ್ಯೆ. ಅವರ ಅಕಸ್ಮಾತ್ ಬಂದ್ರೆ ಭಾರಿ ಪುಣ್ಯ, ಅದು ದೊಡ್ಡ ಯೋಗ ಅದು ಒಂದು. ಆ ರೀತಿ ಆಯಿತು ಪಾಪ. ಕೆಲವು ಹಾಗಾಗಿ ದೊಡ್ಡ ಬೈಕೊಂಡ್ಬಿಡ್ತಾರೆ, ಅವಳು ಈ ಹತ್ತಿ ಬಂದ್ಬಿಟ್ಟಲ್ಲ ಪ್ರಾಣಿ ಅಂತ ಹೇಳಿ ಬೈದು ಬಿಡ್ತಾರೆ. ದೊಡ್ಡ ಕಳ್ಕೊಂಡ್ಬಿಡ್ತಾರೆ. ಅದು ಎದುರುಚ್ಛ ಲಾಭ ಅಂತ ಕರೀತಾರಲ್ಲ, ಅದೇ ಎದುರುಚ್ಛ ಲಾಭ. ಅದು ನೋಡಿದ, ಭಾರಿ ಸಂಭ್ರಮ ಪಟ್ಟ, ಸಾಷ್ಟಾಂಗ ನಮಸ್ಕಾರ ಮಾಡಿದ. ಸ್ವಾಮಿ ಎಷ್ಟು ಜನ್ಮಗಳ ಪುಣ್ಯ, ನಿಮ್ಮಂಥವ್ರು ಪಾಲನೆ ಕಾಲಕ್ಕೆ ಬಂದಿದ್ದೀರಿ, ದಯವಿಟ್ಟು ಹೇಳಬೇಕು ಅಂತ ಕೇಳಿದ. ಅವ್ರು ಹೇಳ್ತಾರೆ, ನೋಡು ಮಹಾರಾಯ, ನೀನಿಷ್ಟು ಪುಣ್ಯಾತ್ಮ ಅಂತಾನೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಕಂಡವರ ಹತ್ರ ಬರೋದಿಲ್ಲ, ಇಟ್ ಸ್ವಾಗ ಅತಿಥಿ ದೇವೋಭವ, ಅದು ಗೌರವ ಪುಣ್ಯಾತ್ಮ ನೀನು, ಆಚಾರ್ಯ ದೇವೋಭವ ಅಂತವ್ರು, ಅದಕ್ಕೆ ಬಂದಿದ್ದೇವೆ, ಬರ್ತೇವೆ ಅಂತ ಹೇಳಿದ. ಹೇಳಿ ಅಂತ ಹೇಳಿದ. ಸ್ವಲ್ಪ ಅನ್ನಿಕ ಬಾಕಿ ಇದೆ, ಮುಚ್ಕೊಂಡು ಬರ್ತೇನೆ ಅಂತ ಹೊರಟು. ಪಕ್ಕದಲ್ಲಿ ಯಮುನಾ ನದಿ, ಸ್ನಾನ ಮಾಡಕ್ಕಂತ ಹೊರಟು ಅನ್ನಿಕಂತ ಹೊರಟು. ಆಯ್ತು ಅಂತ ಕಾಯ್ತಾ ಕೂತ. ಅವರ ಅನ್ಯಕ ಮನೋನಿಯಾಮಕರು ಕೇಳಬೇಕ ಮನಸ್ಸು ದೇವರ ಕಡೆ ಹಾಕಿದ್ರು ತಡ ಆಗಿಬಿಡ್ತು. ಇಲ್ಲೋಡ್ ಗೀತೆ ನೋಡ್ತಾ ಇದ್ದಾರೆ ಗಾಬರಿ ಆಯಿತು. ಸಾಧನೆ ಇನ್ನೇನು ಸ್ವಲ್ಪ ಉಳ್ಕೊಂಡಿದೆ ಅಷ್ಟರ ಪಾಲನೆ ಮಾಡಲೇಬೇಕಾಗಿದೆ. ಅವ್ರು ಬಂದಿಲ್ಲ, ಅವ್ರು ಬಿಟ್ಟು ಕೂಡಾಗಿಲ್ಲ. ಅತಿಥಿಗಳನ್ನು ಬಿಟ್ಟು ಕೂಡಬಾರದು ಯಾವ ಕಾಲಕ್ಕೂ, ಅತಿಥಿಗಳನ್ನು ಬಿಟ್ಟು ಕೂಡಬಾರದು. ಪರಮಾತ್ಮನ ರಾಜಾರಾಜ ರಾಜೇಶ್ವರ ಅಂತ ಒಂದು ರೂಪ, ಆ ರೂಪ ವಿಶಿಷ್ಟ ಸನ್ನಿಧಾನ ಇಟ್ಟಿರ್ತಾನೆ. ಅಲ್ಲಿ ಅನುಗ್ರಹ ಮಾಡಿದರೆ ವಿಶೇಷ ಅನುಗ್ರಹ ಮಾಡ್ತಕ್ಕಂಥ ರೂಪ ಅಲ್ಲಿರುತ್ತೆ. ಆದ್ದರಿಂದ ಬಿಟ್ಟು ತಗೊಳ್ಳಾಗಿಲ್ಲ. ಇನ್ನು ಪಾಲನೆ ಬಿಡಾಗಿಲ್ಲ. ವಿಷ್ಣು ರಥ ಫಲ ಹೋಗುತ್ತೆ ಒಂದ್ ಕಡೆ ಇರಲಿ, ವಿಷ್ಣು ರಥ ಬಿಡೋದೇ ದೊಡ್ಡ ದ್ರೋಹ ಅಂದ್ ಬಿಡಾಗಿಲ್ಲ. ಏನ್ ಮಾಡಬೇಕಾಗ, ಅಲ್ಲಿರೋ ಬ್ರಾಹ್ಮಣರನ್ನು ಕೇಳುತ್ತಾನೆ. ಅವರೆಲ್ಲ ಹೇಳ್ತಾರೆ ನನಗೆಲ್ಲ ಗೊತ್ತಿಲ್ಲ ಅಯ್ಯ ಅಂತ ಹೇಳೋಲಾಗಿಲ್ಲ. ಹೇಳಿದ್ರು ಬ್ರಾಹ್ಮಣರೇ ಎಲ್ಲ ಅವರು ಉತ್ತರ ಕೊಡಬೇಕಲ್ಲ, ಅವ್ರು ಉತ್ತರ ಕೊಟ್ಟರಂತೆ. ಇದು ನಮಗೆ ಯಾತಕ್ಕೆ ಮುಖ್ಯ ಅಂದ್ರೆ ನಮಗೂ ಇಂಥ ಸಮಯ ಬರುತ್ತಾನೆ ಇರುತ್ತೆ. ಆದ್ದರಿಂದ ಯಾವುದೋ ಕಾರಣಕ್ಕೆ ಸಾಧನೆ ಇದ್ದ ಕಾಲಕ್ಕೆ ಸಕಾಲಕ್ಕೆ ಮಾಡೋ ತುಂಬಾ ಸಮಯ ಆಗುತ್ತೆ. ಒಂದು ಕೆಲವು ಸಲ ಬಿಡ್ಲಕ್ಕೂ ಬರೋದಿಲ್ಲ. ಏನ್ ಮಾಡಬೇಕು ಅಂದ್ರೆ ಉತ್ತರ ಕೊಡ್ತಾ ಇದ್ದಾರೆ. ಅಸಿತಾ ಅನಸಿತಾ ಆಪಹ ಯಥೋ ವಿದ್ವದ್ಭಿರೀರಿತಾಹ ಅಂಭಸಾ ಕೇವಲೇನೈವ ಕರಿಷ್ಯೇ ವ್ರತಪಾರಣಂ. ಆಚಾರ್ಯರು ಮಾತ್ರ ಕೃಷ್ಣಾಮೃತ ಮಹಾನವದಲ್ಲಿ ಬರೀತಾ ಇದ್ದಾರೆ, ಪುರಾಣ ಶ್ಲೋಕ ಇದು. ಅಂತ ಹೊತ್ತಿನೊಳಗೆ ಸ್ವಲ್ಪ ನೀರನ್ನು ತಗೊಂಡು ಇದನ್ನೇ ಮಂತ್ರವನ್ನಾಗಿ ಹೇಳಿ ಸ್ವಲ್ಪ ನೀರನ್ನು ಕುಡಿದ್ರೆ ಆಗ ಉಪವಾಸ ಪಾರಣೆ ಮಾಡಿದ ಪುಣ್ಯನೂ ಬಂತು. ಅತಿಥಿಗಳ ಕಾಯಿಲೆಕ್ಕೆ ಅರ್ಹತೆ ಬೇಕಾದ ಉಪವಾಸ ಅದು ಇದ್ದಾಗ ಆಯ್ತು ಅಂತ ಹೇಳಬೇಕು. ಡ್ಯುಯಲ್ ಪರ್ಪಸ್ ಸರ್ವ್ ಮಾಡತಕ್ಕಂಥದ್ದು ಆ ಕಾಲಕ್ಕೆ ನೀರು ಕುಡಿಯೋದು, ಸ್ವಲ್ಪ ನೀರು ಕುಡಿಬೇಕು. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಸಾಧನೆ ಭಂಗವಾದ ಪ್ರಸಂಗ ಬಂದಾಗ ಈ ರೀತಿ ಮಾಡಿಬಿಟ್ರೆ ಆಗ್ಬೇಕು. ಯಾವ್ದೇ ಕಾಲ ಹಸಿರನ್ನು ಕಾಯ್ತಿರ್ತೇವೆ, ಬರೋ ತಡ ಆಗಬಹುದು, ಅಥವಾ ನಾವೇ ಊರಿಂದ ಹೋಗಿ ಲೇಟಾಗಿ ಬರಬಹುದು. ಆರಕ್ಕೆ ಮನೆ ಬರ್ತಾನೆ, ಆರೂವರೆ ಪಾರಣ ಇದೆ, ಅಷ್ಟರೊಳಗೆ ಆನ್ಯಕ ಪೂಜೆ ಹೇಗೆ ಮಾಡ್ತಾರೆ ಮಾಡೋಕ್ಕಾಗೋದಿಲ್ಲ. ಬೇಗ ಸ್ನಾನ ಮಾಡಿದಷ್ಟು ನೀರು ಕುಡಿದು ಬಿಟ್ರೆ ಉಪವಾಸ ಇದ್ದ ಪುಣ್ಯ ಒಂದು ಆನ್ಯಕ ಮಾಡಲಿಕ್ಕೂ ಬರುತ್ತೆ, ಆಮೇಲೆ ಆನ್ಯಕ ಮಾಡಲಿಕ್ಕೆ ಬರುತ್ತೆ, ಪಾರಣೆ ಮಾಡಿದ ಪುಣ್ಯನೂ ಬರುತ್ತೆ. ವಿಶೇಷ ಬೇರೆ ದಿವಸ ರೀತಿ ಮಾಡಿದ್ರೆ ಬರೋದಿಲ್ಲ, ಅವತ್ತು ಮಾತ್ರ ಕೊಟ್ಟಿರೋ ಅವಕಾಶ. ಅದು ನೀರನ್ನು ಉಚ್ಚಾಪಟ್ಟಿ ಕುಡಿಬಾರದು. ಸಂಕಲ್ಪ ಮಾಡಿ ವ್ರತಭಂಗ ಆಗಬಾರದು ಎಷ್ಟೋ ಅಷ್ಟೇ, ಅಷ್ಟು ಕುಡಿಬೇಕಿದೆ. ಕಾನ್ಸೆಪ್ಟ್ ಏನು ಅಂದ್ರೆ ವ್ರತಭಂಗವಾಗಲೇಬಾರದು ಅಂತಕ್ಕಂಥ ವಿಧಿಯನ್ನ ಪಾಲನೆ ಮಾಡು. ಸುಮ್ಮನೆ ಕುಡಿಬಾರದು, ಮಂತ್ರ ಹೇಳಿಕೊಂಡೇ ಕುಡಿಬೇಕು. ಈ ರೀತಿ ಯಾರು ಮಾಡ್ತಾರೋ ಅವರಿಗೆ ಎಲ್ಲೋ ವಿಧವಾದ ಪುಣ್ಯ ಬರುತ್ತೆ ಅಂತ ಹೇಳಿದ್ರಂತೆ. ಆತನಿಗೆ ಗೊತ್ತಿತ್ತು, ಗೊತ್ತಿದ್ರು ದೊಡ್ಡವರನ್ನು ಕೇಳಿ ಮಾಡಬೇಕು ಅಂತ ಶಾಸ್ತ್ರ. ಅದನ್ನು ಕೇಳಿ ಮಾಡ್ತಾನೆ, ಸ್ವಲ್ಪ ಜಲಪ್ರಾಸನ ಮಾಡ್ತಾನೆ. ಇವತ್ತು ಅನೇಕರಿಗೆ ಪಾಲನೆ ವಿಷಯ ಗೊತ್ತಿಲ್ಲದೇನೆ ವಿಶೇಷದ ಸಾಧ ಪಕ್ಷ ಬಂದಾಗಲಂತೂ ಪಾಲನೆಗೆ ಲೆಕ್ಕನೇ ಇಲ್ಲ. ಎಷ್ಟೋ ಜನ ಒಂದು ಗಂಟೆ ಎರಡು ಗಂಟೆ ಪಾಲನೆ ಮಾಡ್ತಾರೆ ಮಧ್ಯಾಹ್ನ ರಾತ್ರಿ ಇದ್ದ ಕಾಲಕ್ಕೆ. ಹೇಳಿದ್ರು ವೈಕುಂಠ ಅಂತಾರೆ, ಯಾರದು ವೈಕುಂಠ? ಅವರು ವೈಕುಂಠಕ್ಕೆ ಹೋದ್ರೋ ಬಿಟ್ರು, ನೀವು ಫಲ ಅಂತೂ ವೈಕುಂಠಕ್ಕೆ ಹೋಯ್ತು, ಕೆಲಸಕ್ಕೆ ಬರೋದಿಲ್ಲ. ಅದರಿಂದ ಆ ಕಾಲದೊಳಗೆ ಮಾಡಬೇಕಾದ್ರೆ ವಿಧಿಗಳು ಬಂದುಬಿಟ್ರೆ ವೈಕುಂಠ ಬಂದ್ರೆ ಇವೆಲ್ಲ ಬಂದ ಕಾಲಕ್ಕಂತೂ ಭಾರಿ ತಪ್ಪು ಮಾಡ್ತಾರೆ. ಶಾಸ್ತ್ರ ಹೇಳುತ್ತೆ ಹಾಗೆ ಮಾಡಬಾರದು. ಮತ್ತೆ ಕುತುಬ ಕಾಲದಲ್ಲಿ ಕಾಯ್ಬೇಕಲ್ಲ ಅಂತ ಕೆಲವರು, ಕುತುಬ ಕಾಲ ಕಾಯುವ ಸಾಧ್ಯ ಮಾಡಬಾರದು ಅಂದ್ರೆ ಉಳಿದ ದಿವಸಕ್ಕೆ ಅದು ದ್ವಾದಸಿಗಲ್ಲ, ಉಳಿದ ದಿವಸಕ್ಕೆ ಅನ್ವಯ ಅಂದ್ರೆ ದ್ವಾದಸಿಗೆ ಅನ್ವಯವಾಗೋದೇ ಇಲ್ಲ. ಅದು ವಿಶೇಷ ಅಂದ್ರೆ ದ್ವಾದಸಿ ಅಂದ್ರೆ ಎಷ್ಟು ಅವಕಾಶ ಕೊಡ್ತಾರೆ ಗೊತ್ತೇ, ಎಂದು ಸೂರ್ಯೋದಯಗಳು ಸಾಧ್ಯ ಪಕ್ಷ ಮಾಡಲಿಕ್ಕೆ ಬರೋದೇ ಇಲ್ಲ. ಆದರೆ ದ್ವಾದಸಿ ಕಾಲಕ್ಕೆ ಮಾತ್ರ ಸಾಧನೆ ದ್ವಾದಸಿದ್ರೆ ಮಾಡಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಸೂರ್ಯೋದಯ ಸ್ವರ್ಣೋದಯಕ್ಕಿಂತ ಸ್ನಾನ ಮಾಡಕ್ಕೆ ಬರೋದಿಲ್ಲ ಬೇರೆ ದಿವಸ, ಆದ್ರೆ ಅವತ್ತಾಗಲ್ಲ, ಆರು ಗಂಟೆ ಸೂರ್ಯೋದಯ ಅಂತ ತಿಳ್ಕೊಳ್ಳಿ. ಸಾಧನೆ ದ್ವಾದಸಿ ಇದ್ದಾಗ ಕಲಾ ಮಾತ್ರ ಸಾಧನೆ ಇದ್ದಾಗ ಎರಡು ಗಂಟೆ ಮೇಲೆ ಸ್ನಾನ ಮಾಡಿಬಿಡೋದು ರಾತ್ರಿ. ಹತ್ತು ಜನಕ್ಕೆಲ್ಲ ಅನುಕೂಲ ಮಾಡ್ಕೊಳ್ಳಕ್ ಬರುತ್ತೆ, ಶಾರ್ದ ಪಕ್ಷ ಸುರಿಯೋದಕ್ಕಿಂತ ಮುಂಚೆ ಮಾಡ್ಲಿಕ್ಕೆ ಬರುತ್ತೆ. ಇದು ವಿಶೇಷ, ಸಾಧನೆ ದ್ವಾದಸಿಯ ಮಹತ್ವ ಇತ್ತು. ಅದನ್ನು ಪಿತೃಕಾರ್ಯ ಎಲ್ಲವೂ ದೇವರ ಕಾರ್ಯ ಬಂದು ಯಾವುದೂ ಅಲ್ಲಲ್ಲ, ಹರಿವ್ರತದ ಮುಂದೆ ಹರಿದಿನದ ಮುಂದೆ ಬೇರೆ ಯಾವುದೂ ಅಲ್ಲ. ಆದ್ದರಿಂದ ಅದನ್ನು ನಾವು ಕಾಯಿಲೇಬಾರದು, ಸರಿಯಾದ ಕಾಲಕ್ಕೆ ಮಾಡಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ಕಥೆ ಕೇಳಿದ್ದು ಸಾರ್ಥಕ. ತುಂಬಾ ಜನ ಇವತ್ತು ಬೇರೆಯವರು ಮಾಡೋ ಪ್ರಸಂಗ ಬರೋದೇ ಇಲ್ಲ, ವೈಷ್ಣವರುಗಳು ಮಾಡ್ತಾರಲ್ಲ ಅವರೆಲ್ಲ ತಪ್ಪು ತಪ್ಪು ಮಾಡಿಬಿಡ್ತಾರೆ. ಎಷ್ಟೋ ಮಠಗಳಲ್ಲಿ ಊಟ ದ್ವಾದಸಿ ದಿವಸ, ಎಷ್ಟೋ ಕಡೆಗೆ ಬೇರೆ ದಿವಸಗಳಲ್ಲಿ ಸಾಧಾರಣ ದ್ವಾದಸಿ ಇದ್ದಾಗ ಸಾಧನೆ ಇದ್ದಾಗ 11 ಮಾಡಿರ್ತಾರೆ. ಕೇಳಿದ್ರೆ ಜನ ತುಂಬಾ ಇದ್ರು ಅಂತ ಹೇಳ್ತಾರೆ. ಎಷ್ಟು ಜನ ಇದ್ರು ಕೂಡ ಅಷ್ಟರೊಳಗೆ ಆಗಲೇಬೇಕು. ಅದು ಒಂದು ವಿಧಿ. ಇವತ್ತು ಇದು ರಥನೇ ಅಲ್ಲ, ಅದು ಬಂದು ಕೃಷ್ಣಾಮೃತ ವಾಹನವಾದ ಬಹುಭಾಗ ಶ್ರೀಮದ್ ಆಚಾರ್ಯರು ಏಕಾದಶಿ ವ್ರತದ ಮಹಾತ್ಮ್ಯವನ್ನ ತಿಳಿಸಲಿಕ್ಕೆ ಮೀಸಲಿಟ್ಟಿದ್ದಾರೆ. ನಿಜವಾದ ವೈಷ್ಣವ ವ್ರತ ಅದನ್ನ ಪಾಲನೆ ಮಾಡಲೇಬೇಕು ಅಂತ ಹೇಳೋದಕ್ಕೆ ಸೂಚನೆ ಇವೆಲ್ಲ ಕೂಡ. ನನಗೂ ಅಷ್ಟು ಮಾಡಿದ. ದುರ್ವಾಸರು ಬಂದರು, ನೋಡಿದ್ರು, ನೋಡ್ತಿರ್ಲೇ ಅರ್ಥ ಮಾಡಿಕೊಂಡ್ರು. ಅಂಬರೀಷ ರಾಜ ನನ್ನ ಬಿಟ್ಟು ಪಾಲನೆ ಮಾಡಿಬಿಟ್ಟೆ ಅಂತ ಕೇಳಿದ್ರೆ ಅದು ಎಫೆಕ್ಟಿವ್ ಅಂತ ಆಯ್ತಲ್ಲ. ಅವರು ಅವ್ರ ಕಣ್ಣಿಗೆ ಜ್ಞಾನಿಗಳ ಕಣ್ಣಿಗೆ ತಕ್ಷಣ ಕಾಣಿಸ್ತದೆ, ಸಂತೋಷ ಪಡಬೇಕಾಗಿತ್ತು ಅವರು. ಪಾಪ ಯಾವುದೋ ಪ್ರಾರಬ್ಧ, ಅವರ ಬುದ್ಧಿ ವಿಚಿತ್ರವಾಗ್ತಾ ಇದೆ, ಕೋಪ ಬರ್ತಾ ಇದೆ. ವಿಷ್ಣು ವ್ರತ ಮಾಡಿದಾಗ ಸಂತೋಷ ಪಡಲಿಲ್ಲ, ನನ್ನ ಬಿಟ್ಟು ಬಿಟ್ಟ ಅಲ್ಲ ಅಂತ ತಮ್ಮ ಬಗ್ಗೆ ಪ್ರತಿಷ್ಠೆಯನ್ನು ಮಾಡಿಕೊಂಡು ಮಾಡಿಕೊಂಡು ಅವ್ರು ಹೇಳ್ತಾರೆ, ಸ್ವಾಮಿ ನಾನು ಹಾಗೆ ಮಾಡಿದ್ದಲ್ಲ, ನಿಮ್ಗೆ ಅವಮಾನ ಮಾಡಲಿಕ್ಕಲ್ಲ, ಅದು ವಿಷ್ಣು ವ್ರತದನ್ನು ಗೌರವಿಸೋಕ್ಕೋಸ್ಕರ ಮಾಡಿದೆ ಅಂತ ಹೇಳ್ತಾ ಇದ್ರೆ ಕೆಡ್ತಾನೆ ಇಲ್ಲ. ನೀನು ಮಾಡ್ತೇನೆ ಬಾ ಅಂತ ಹೇಳಿದ್ದು ತಲೆ ಜಟೆ ಇತ್ತಲ್ಲ, ಅದರ ಕೆಲವು ಭಾಗ ಕೆಳಗೆಸಿತಾರೆ. ದೊಡ್ಡ ಪಿಶಾಚಿ ಕೃತ್ಯ ಅಂತ ಕರೀತಾರೆ, ಮಾಟ ಮಂತ್ರ ಮಾಡಿಸ್ತಾರಲ್ಲ ಶುದ್ರ ದೈತ್ಯ ಶಕ್ತಿ, ಅದು ಒಂದು ಮೇಲಕ್ಕೆ ಅದು ಒಂದೇ ಬಿಡುತ್ತಂತೆ. ಅಂಬರೀಷ್ ರಾಜ ನೋಡ್ತಾನೆ, ಬಾಯಿ ತಕೊಂಡು ಬರ್ತಾ ಇದೆ ತಿನ್ನಕ್ಕೆ ಅಂತ ಹೇಳಿ ಆತ ಅನ್ಕೋತ ನಾನೇನು ಮಾಡಬಾರದು, ಮಾಡಿಲ್ಲ, ಶಾಸ್ತ್ರೋಕ್ತವಾದದ್ದನ್ನೇ ಮಾಡಿದ್ದೇನೆ, ಆದ್ದರಿಂದ ದೇವರೇ ನೀನು ಕಾಪಾಡಬೇಕು ಅಂತ ಸ್ಮರಣೆ ಮಾಡ್ತಾನೆ, ದೇವರ ಸ್ಮರಣೆ ಮಾಡ್ತಾನೆ. ಅಷ್ಟೊತ್ತೊಂದು ಆಶ್ಚರ್ಯ ನಡೀತಂತೆ, ಅಂಬರೀಷ ರಾಜನ ವಿಶೇಷವಾದ ಭಕ್ತಿಗೆ ಮೆಚ್ಚಿ ಭಗವಂತ ಆತನಿಗೆ ಪೂಜೆಗೆ ಮಾಡಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ತನ್ನ ಸುದರ್ಶನ ಚಕ್ರವನ್ನೇ ಕೊಟ್ಟಿದ್ದಂತೆ, ತಂದು ಇಟ್ಟು ನಿತ್ಯ ಪೂಜೆ ಮಾಡುವಂತ ಕೊಟ್ಟಿದ್ದ. ಉಪಯೋಗಿಸಕ್ಕಲ್ಲ, ಮತ್ತೆ ಪೂಜೆಗಷ್ಟೇ, ಉಪಯೋಗಿಸೋ ದೇವರಿಗೆ ಮಾತ್ರ ಸಾಧ್ಯ, ಬೇರೆಯವರಿಗೆ ಸಾಧ್ಯ ಇಲ್ಲ. ಅವರು ಇಟ್ಟಿದ್ರಂತೆ, ಅಂದ್ರೆ ಪೂಜೆ ಮಾಡ್ತಾ ಇದ್ದ. ಇವತ್ತು ಸುಮ್ಮನೆ ದೇವರ ಸ್ಮರಣೆ ಮಾಡಿದ, ಆ ಚಕ್ರ ತಾನಾಗಿ ಮೇಲಕ್ಕೆತ್ತಂತೆ, ಚಕ್ರವನ್ನು ಹೋಗಿ ಪ್ರಾರ್ಥನೆ ಮಾಡಲಿಲ್ಲ, ಆತ ತಾನಾಗಿ ಹೇಳ್ತಾ ಇದೆ. ಅದಕ್ಕೆ ಮಾಫಲೇಶು ಕದಾಚನ, ನಿಮಗೇನಾದ್ರು ಯಾರಾದ್ರೂ ಅನ್ಯಾಯ ಮಾಡಿದ್ರೆ ಅವ್ರು ಕೆಟ್ಟದಾಗಲಿ ಅಂತ ಕೇಳಕ್ ಹೋಗಬೇಡಿ, ದೇವರು ತಾವು ಮಾಡೇ ಬಿಡ್ತಾರೆ ಅಂತ ಹೇಳಿದ್ದ. ಒಳ್ಳೇದ್ ಮಾಡಬೇಕೋ ದೇವರು ಮಾಡೇ ಮಾಡ್ತಾರೆ, ಕೆಟ್ಟದ್ ಮಾಡಕ್ಕೋ ದೇವರು ಮಾಡೇ ಮಾಡ್ತಾರೆ. ನಾವೇನಾದ್ರೂ ಕೇಳಕ್ ಹೋದ್ಯೋ ನಮ್ಮ ಪುಣ್ಯ ಹಾಳಾಗಬೇಕು, ಪಾಪ ಬರುತ್ತೆ ಜೊತೆಗೆ. ಅದಾಗಿ ಬಂದಿದ್ದು ಆ ದೈತ್ಯ ಶಕ್ತಿ ಬರುತ್ತೆ ಅಲ್ಲ ಬಾಯಿ ತೆಕ್ಕೊಂಡು ಅದನ್ನು ತುಂಡು ತುಂಡು ಮಾಡಿ ಹಾಕಿಬಿಡುತ್ತೆ. ಸುದರ್ಶನ ಚಕ್ರಕ್ಕೆ ಸಾವಿರ ಅಲಗಗಳು, ಅದರ ಮುಂದೆ ಯಾವ ದೈತ್ಯ ಶಕ್ತಿ ನಿಲ್ಲಬೇಕು? ಅನೇಕರು ಮಾಟ ಮಂತ್ರ ಮಾಡಿದರೆ ಇದು ಕಥೆ ಕೇಳಬೇಕು, ಇದು ಮುಖ್ಯನೇ. ಈ ದೃಷ್ಟಿಯಿಂದ ಎಷ್ಟೋ ದಿನ ಬರ್ತಿರ್ತಾರೆ ಮನೆಗೆ, ನಮ್ಗೆ ಏನೋ ಆಗಿಬಿಟ್ಟಿದೆ, ಯಾರೋ ಮಾಟ ಮಾಡಿಸಿಬಿಟ್ಟಿದ್ದಾರೆ. ಮಾಟ ಮಾಡಿಸಿರೋ ಪ್ರಸಂಗ 90% ಸುಳ್ಳಾಗಿರುತ್ತೆ, ಸೈಕಲಾಜಿಕಲಿ ಹಾಕಿ ತಿಳ್ಕೊಂಡಿರ್ತಾನೆ ಎಷ್ಟೋ ಸಲ. ಯಾರೇನೋ ಮಾಡಿಸಿರೋದಿಲ್ಲ, ತಾನೇ ತನ್ನ ಮನಸ್ಸೇ ಮಾಡಿಬಿಟ್ಟಿರ್ತಾನೆ ಪಾಪ ಇವರು, ಸುಳ್ಳು ಏನೋ ಆಗಿದೆ ಅಂತ ಹೇಳಿಬಿಟ್ಟು ಮೊದಲನೇ ತಪ್ಪದು ಒಂದು. ಎರಡನೇದು ಅಕಸ್ಮಾತ್ ಮಾಡಿಸಿರ್ಬೋದು ಕೆಲವರು, ಅದಕ್ಕೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಮಾಟವಂತ ಯಾರಾದ್ರು ಮಾಡಿಸಿದ್ರೆ ಏನು ಗಾಬರಿ ಆಗಬೇಕಾಗಿಲ್ಲ, ಇವ್ರು ಗಾಬರಿ ಆಗಿಬಿಡ್ತಾರೆ. ಯಾವನು ಇನ್ನೊಬ್ಬ ಮಾಟಗಾರನ ಹೋಗ್ತಾರೆ ಇವರು ಪಾಪ, ಇನ್ನೊಬ್ಬ ಮಾಟಗಾರನ ಅವನು ಒಳ್ಳೆ ಗಿರಾಕಿ ಸಿಕ್ಕ ಅಂತ ಹೇಳಿಬಿಟ್ಟು ಆ ಮಾಟಕ್ಕಿಂತ ಇವನ್ ಮಾಟನೇ ಜಾಸ್ತಿ ಆಗುತ್ತೆ. ಕೊನೆ ಇನ್ನು ಜೇಬು ಖಾಲಿಯವರು ಮಂತ್ರ ಮಾಡಿಸ್ತಾನೆ ಇರ್ತಾನೆ, ಕೊನೆಗೆ ಸಂಪೂರ್ಣ ನಾಶಿ ಗುರಿಯಾಗಿಬಿಡ್ತಾರೆ. ಹಾಗೆ ಹೋಗಬಾರದು. ಇವತ್ತು ವೈಷ್ಣವರು ಭಗವದ್ಭಕ್ತರುಗಳು ಯಾವುದನ್ನು ಕ್ಷುದ್ರ ಮಾರ್ಗದಲ್ಲಿ ಉಪಯೋಗಿಸಕ್ಕೆ ಹೋಗಬಾರದು. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ. ದೇವರನ್ನು ನಂಬಿಕೊಂಡಿರಿ, ಭಗವಂತ ತಾನಾಗಿ ಕಾಪಾಡ್ತಾನೆ. ಇವತ್ತು ನರಸಿಂಹ ಸ್ತುತಿಗೆ, ನಖಸ್ತುತಿಗೆ, ವೇದ ಮಂತ್ರಗಳಿಗೆ, ವಾಯುಸ್ತುತಿಗಿರೋ ಶಕ್ತಿ ಯಾವ ಮಾಟದ ಶಕ್ತಿಗಳಿಗೆ ಉಂಟು ಯೋಚನೆ ಮಾಡಿ. ಅವೆಲ್ಲ ಅವರಿಗೆ ತಿರುಗಿ ಹೊಡಿಬೇಕು, ಅಷ್ಟು ಶಕ್ತಿ ಇದೆ ಅದಕ್ಕೆ. ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣ ಗುಣಾಂ ಅಗ್ರ್ಯಾಣ ವರ್ಪಕಾಣ ಚಿರ ಉದಿತ ಚಿದಾನಂದ ಸಂದೋಹದಾನ ಏತೇಷಾಮೇಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಮಂಧೇ ತಮಸಿ ವಿದಧತಾಂ ಸಮಸ್ತವೇ ನಾಶ್ಮಿ ಶಕ್ತಃ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ, ವಾಯುಸ್ಥಿತಿ ಹೇಳ್ತಾ ಇದ್ರೆ ಅದರ ಅರ್ಥ ತಿಳ್ಕೊಂಡವರಿಗೆ ಗಾಬರಿ ವ್ರತನೆ ಬರೋದಿಲ್ಲ. ಹಾಗಿರುತ್ತೆ ಮಾಟ ಶಕ್ತಿ ಬರೋದಲ್ಲ, ಅದೇ ಒಂದು ನಿಂತ್ಕೊಂಡ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅದೇ ಒಲೆ ನಾವು ಕೈಲಿ ಮುಟ್ಟಬಹುದು, ಮಾಟ ಹಾಕಿರ್ತೀವಿ, ಎಷ್ಟರ ಏನು ಮಾಡೋಕ್ಕಾಗಲಿಲ್ಲ ಅದರ ಕೈಲಿ. ಅಷ್ಟು ಶಕ್ತಿ ನಮ್ಮ ಮಂತ್ರಗಳಿಗಿದೆ. ಈ ಮಂತ್ರಶಾಸ್ತ್ರದ ಹಿರಿಮೆ ತುಂಬಾ ದೊಡ್ಡದು. ಆಚಾರ್ಯ ತಂತ್ರಸಾರದಲ್ಲಿ ಬರೀತಾರೆ, ಇಲ್ಲಿ ಮಂತ್ರಗಳನ್ನು ಹೇಳಿ ಅಲ್ಲ, ಸುಮ್ಮನೆ ಕೇಳಿ ಸಾಕು, ನೀವೇ ಸುಮ್ಮನೆ ಕಿವಿಗೆ ಹಾಕೊಂಡು ಬಿಡಿ ಸಾಕು, ನಿಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದ. ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭೀಷ್ಟ ಸಿದ್ಧಿದ. ತಂತ್ರಸಾರಕ್ಕೆ ಆಚಾರ್ಯ ಹೇಳಿದ ಫಲಶ್ರುತಿ ಇದು ಒಂದು. ಇದನ್ನು ಹೇಳ್ತಾ ಇರಿ, ಬೇಕಾದ್ದೇ ನಿಮಗಾಗುತ್ತೆ ಅಂತ ಹೇಳಿದ್ದ. ಅದಕ್ಕೆಲ್ಲ ದುಷ್ಟಾಂತ, ಅಂಬರೀಷ್ ರಾಜರ ಬಳಿಗೆ ಬಂದ ಚಕ್ರ ಆ ದೈತ್ಯ ಶಕ್ತಿಯನ್ನು ತುಂಡು ತುಂಡು ಮಾಡಿ ಹಾಕಿದಂತೆ. ಹೋಯ್ತ ಕಡೆ ಸುಮ್ಮನಾಗಲಿಲ್ಲ, ಅದು ದುರ್ವಾಸರ ಕಡೆಗೇನೆ ಹೋಯ್ತು. ದುರ್ವಾಸರಿಗೆ ಶಾಖ ಆಯ್ತು, ಏನು ಈ ಕಡೆ ಬರ್ತಾ ಇದೆ ಅಂತೇಳಿ ನೋಡಿದ್ರೆ ಬಂದು ಅವ್ರನ್ನ ಗುರಿ ಇಟ್ಕೊಂಡೆ ಹೊರಟೇ ಬಿಡ್ತು. ಅವ್ರಿಗೆ ಗಾಬರಿ ಆಯ್ತು, ಒಳ್ಳೆ ಶುರು ಮಾಡಿಬಿಟ್ರಂತೆ ಪಾಪ. ಮುಂದೆ ಮುಂದೆ ಓಡ್ತಾ ಇದ್ದಾರೆ, ಹಿಂದಿಂದ ಚಕ್ರ ಓಡ್ತಾ ಇದೆ. ದುರ್ವಾಸರು ಓಡಿದ್ರೆ ಸಾಮಾನ್ಯ ಅಲ್ಲ, ಮನೋನಿಯಾಮಕರು ಅವ್ರು ಎಷ್ಟು ಫಾಸ್ಟ್ ಆಗಿ ಓಡ್ತಾರೆ ಲೆಕ್ಕ ಹಾಕಿ. ಮನಸ್ಸು ಎಷ್ಟು ದೂರ ಜೋಯಾಗ ಹೋಗ್ತಾನೆ ನಮಗೆ ಗೊತ್ತಿದೆ. ಈಗ ಅಷ್ಟು ಫಾಸ್ಟ್ ಆಗಿ ಹೋಗ್ತಾರೆ, ಸುದರ್ಶನ ಚಕ್ರಕ್ಕೆ ಯಾವ್ದು ಹೇಳಿದ್ರು ಜೋರಾಗಿ ಹೋಗ್ತಾನೆ ಇದೆ. ಅವರು ಬ್ರಹ್ಮದೇವರ ಹತ್ರ ಹೋದ್ರಂತೆ, ಕಾಪಾಡಿ ಸ್ವಾಮಿ ಅಂತ ಅವ್ರು ಹೇಳುತ್ತಾರೆ. ನಾನು ಕಾಪಾಡೋದ? ವಿಷ್ಣು ಚಕ್ರವನ್ನು ಎದುರಿಸೋದ? ಸಾಧ್ಯನೇ ಇಲ್ಲ ಅಂತ ಹೇಳುತ್ತಾರೆ. ವಿಷ್ಣು ಚಕ್ರ ನಮ್ಮ ತಾಯಿ ದುರ್ಗಾದೇವಿ, ದುರ್ಗಾ ಚಕ್ರಾಧಿದೇವಿ ಶಾತ್ ಅಂತ ಪದ್ಯಮಾಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ದುರ್ಗಾದೇವಿ ಸುದರ್ಶನಕ್ಕೆ ಅಭಿಮಾನಿ ದೇವತೆಯಾದ್ದರಿಂದ ಅಲ್ಲಿ ಎದುರಿಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಎದುರಿಸಕ್ಕೆ ನಮಗೆ ಸಾಧ್ಯ ಇಲ್ಲ ಅಂದ್ರೆ ಬೇಕೂ ಇಲ್ಲ. ಈ ಮತ್ತೆ ಏಕೆ ಅಂಬರೀಷರ ಸರಿ ಮಾಡಿದ್ದ, ನೀವೇ ತಪ್ಪು ಮಾಡಿದ್ದೀರಿ, ನಮಗೆ ಬೇಕಿಲ್ಲ, ಜೊತೆಗೆ ಶಕ್ತಿನೂ ಇಲ್ಲ, ಆಗೋದಿಲ್ಲ, ಹೋಗಿ ಅಂತ ಕಳಿಸಿಬಿಟ್ಟು. ನಿಮಗಾಗೋದಿಲ್ವೇ ಅಂದ್ರೆ ನಮ್ಮನೇನು ತಿಳ್ಕೊಂಡಿದ್ದೀರಿ ನೀವೀಗ? ನಾನು ಒಬ್ಬನಲ್ಲ, ನಾನಂತ ಅನಂತಾನಂತ ಬ್ರಹ್ಮವಾಯುಗಳೆಲ್ಲ ಪರಮಾತ್ಮನ ದಾಸಾನೋ ದಾಸರು, ನಮಗೇನು ಆಗೋದಿಲ್ಲ, ಹೋಗಿ ಹೇಳಿಬಿಟ್ರೆ. ಆಗ ಅವರು ರುದ್ರದೇವರ ಹತ್ರ ಹೋಗ್ತಾರೆ. ಇದು ತಮಾಷೆಯೋ ತಮಾಷೆ? ರುದ್ರದಾಸರ ಅವತಾರವೇ ದುರ್ವಾಸರು, ರುದ್ರದೇವರ ಅವತಾರ. ಮೂಲ ರೂಪಕ್ಕೂ ಪ್ರಾರ್ಥನೆ ಮಾಡುತ್ತಾರೆ. ಆದ್ದರಿಂದ ಉಳಿದ ದೇವತೆಗಳಿಗೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಎಷ್ಟು ಭೇದ ಇದೆ ಅಂತ ನಮಗೆ ಗೊತ್ತಾಗ. ಪರಮಾತ್ಮನೆ ಮಾತ್ರ ಹಾಗಿಲ್ವೇ ಇಲ್ಲ, ವಾಯುದೇವರಿಗೆ ಹಾಗಿಲ್ಲ, ಮಹಾಲಕ್ಷ್ಮಿಗೆ ಹಾಗಿಲ್ಲ. ಆದರೆ ಉಳಿದವರಿಗೆಲ್ಲ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸವು. ರುಜುಗಳಾದ ಮೇಲೆ ಉಳಿದವರಿಗೆಲ್ಲ ತಪ್ಪಿದ್ದಲ್ಲ. ದುರ್ವಾಸರು ಅದೇ ರುದ್ರದೇವರಾದರೂ ಕೂಡ ಮೂಲ ರೂಪಕ್ಕೂ ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ನಮ್ಮನ್ನು ಕಾಪಾಡಿ ಕಾಪಾಡಿ ಅಂತ ಕೇಳ್ತಾರೆ. ಆಗ ಅವರಂದ್ರಂತೆ ನಾನೂ ಕಾಪಾಡಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ತಮ್ಮರ್ಗೂ ಐ ಆಮ್ ಹೆಲ್ಪ್ಲೆಸ್ ಅಂತ, ತಮಗೆ ತಾವೇ ಏನು ಮಾಡೋಕ್ಕಾಗೋದಿಲ್ಲ ಅಂತಾರಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಇನ್ನೊಂದು ಉಪಾಯ ಹೇಳ್ತೇನೆ ಕೇಳಿ. ನಾವೆಲ್ಲ ಭಗವಂತನ ಆಜ್ಞಾಪಾಲಕರು, ನಾವು ಆತನಿಗೆ ಅನ್ಯಾಯವಾಗಿದೆ ಅದಕ್ಕೆ ಶಿಕ್ಷೆ ಬಂದಿದೆ ನಿಮಗೆ. ನೀವೆಲ್ಲ ಒಂದೇ ಉಪಾಯ, ನೀವು ಅವರತ್ರ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿದ್ದ. ಆದ್ರಿಂದ ದೇವರಲ್ಲಿ ದೇವರಿಗೆ ಮಾಡಿದ ದ್ರೋಹವನ್ನ ನಾವು ಇನ್ನೊಂದು ಕಡೆ ಸರಿ ಮಾಡಿ ತಿದ್ದುಕೊಳ್ಳೋದಕ್ಕಾಗೋದಿಲ್ಲ. ಅಲ್ಲಿಗೆ ಹೋಗಬೇಕು ತಕ್ಷಣ. ಅಲ್ಲಿಗೆ ಹೋಗ್ತಾರೆ ದುರ್ವಾಸರು, ಪರಮಾತ್ಮ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ, ಸ್ವಾಮಿ ನನ್ನನ್ನು ಕಾಪಾಡು ಅಂತ ಹೇಳುತ್ತಾರೆ. ಇದನ್ನೆಲ್ಲ ವಾದಿರಾಜಸ್ವಾಮಿಗಳು ಯುಕ್ತಿ ಮಲ್ಲಿಕ ಸರಸಭಾರತ ವಿಲಾಸದಲ್ಲಿ ಬರೀತಾ, ರುದ್ರದೇವರೇ ದುರ್ವಾಸ ಮುನಿಗಳು ಅವರು ಚಕ್ರಕ್ಕೆ ಈ ಸಮಯದೊಳಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ, ಪರಮಾತ್ಮ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರಿಂದಾಗಿನೇ ಹರಿ ಸರ್ವೋತ್ತಮತ್ವವೇ ಸಕಲ ಶಾಸ್ತ್ರದ ಅರ್ಥ. ರುದ್ರಾದಿದೇವತೆಗಳು ಪರಮ ಪೂಜ್ಯರು, ತಾರತಮ್ಯ ಕ್ರಮದಲ್ಲಿ ಪೂಜ್ಯರು. ಸರ್ವೋತ್ತಮತ್ವ ಮಾತ್ರ ಭಗವಂತನದೇ ಆಗಿದೆ, ನಾರಾಯಣನದ್ದೇ ಆಗಿದೆ ಎಂಬುದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಆಗ ಪರಮಾತ್ಮ ಹೇಳಿದನಂತೆ, ಓಹೋ ಏನು ಇಲ್ಲಿಗೆ ಬಂದಿದ್ದೀರಿ, ನಿಮ್ಮನ್ನು ಕಾಪಾಡಬೇಕಾ? ಬ್ರಹ್ಮದೇವನೇನು ಹೇಳಿದ್ರು, ರುದ್ರದೇವನೇನು ಹೇಳಿದ್ರು, ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರ? ಯಾತಕ್ಕೆ ಅಸ್ವತಂತ್ರರು ನಾವು ಅಂತ ಹೇಳಿದ್ರೇನು? ಸರಿ, ಹಾಗಿದ್ರೆ ನಾನು ಹೇಳ್ತಾ ಇದ್ದೆ, ಅಹಂ ಭಕ್ತ ಪರಾಧೀನೋ ಹಿ ಅಸ್ವತಂತ್ರ ಇವ ದ್ವಿಜ. ಆ ಪದ ನೋಡಬೇಕು, ನಾನು ಅಸ್ವತಂತ್ರ ಇದ್ದಾಗೆ ಅಂತ ತಿಳ್ಕೊಂಡ್ಬಿಡಿ ಅಂತ ಹೇಳಿದ್ರೆ. ಅವ್ರ ಅಸ್ವತಂತ್ರ ಇದ್ದಾಗಲ್ಲ, ಉಳಿದವರು ಅಸ್ವತಂತ್ರರೇ. ಪರಮಾತ್ಮ ಅಸ್ವತಂತ್ರ ಇದ್ದಾಗೆ ಅಂದ್ರೆ ಸ್ವತಂತ್ರ ಅಂತಾನೆ ಅರ್ಥ. ಸ್ವತಂತ್ರವು ಭಗವಾನ್ ವಿಷ್ಣು ತತ್ವಸಂಖ್ಯಾನದ ಮೂಲವನ್ನು ಮತ್ತೊಮ್ಮೆ ಕಾಣುತ್ತೇವೆ. ನಾನು ಅಸ್ವತಂತ್ರ ಇದ್ದಾಗೆ ಅಂತ ತಿಳ್ಕೊಂಡ್ಬಿಡಿ. ಯಾತಕ್ಕೆ? ಅಹಂ ಭಕ್ತ ಪರಾಧೀನ, ನಾನು ಭಕ್ತ ಪರಾಧೀನನಾದ್ದರಿಂದ ನಾನು ಭಕ್ತರ ಮಾತನ್ನು ಕೇಳ್ತೇನೆ ಅಂತ ಹೇಳಿದ. ಏನು ಕರುಣಾನಿಧಿ ಪರಮಾತ್ಮ, ದೇವರ ಮಾತನ್ನು ಕೇಳೋ ಗ್ಯಾರಂಟಿ ನಮಗಿಲ್ಲ, ಆದರೆ ಭಕ್ತರ ಮಾತನ್ನು ಪರಮಾತ್ಮ ನಡೆಸ್ತಾನಂತೆ. ಭಕ್ತ ಪರಾಧೀನ, ಆಗ ಅಲ್ಲ ಭಕ್ತ ಪರಾಧೀನ ಅಂತ ಹೇಳಿ ಅವ್ರನ್ನ ಅಷ್ಟೇ ಯಾಕೆ ರಕ್ಷಣೆ ಮಾಡ್ತೀನಿ ಅಂತ ಕೇಳಿದರೆ ಪರಮಾತ್ಮ ಹೇಳುತ್ತಾನೆ, ಯಾಕೆ ರಕ್ಷಣೆ ಮಾಡ್ತಾನೆ ಗೊತ್ತಾ? ನನ್ನ ಭಕ್ತರು ಎಷ್ಟು ತ್ಯಾಗ ಮಾಡ್ತಾರೆ ಗೊತ್ತಾ? ದುರ್ವಾಸರೆ ಅಂತ ಹೇಳ್ತಾರೆ. ಎಷ್ಟು ತ್ಯಾಗ ಮಾಡ್ತಾರೆ ಗೊತ್ತಾ? ಎಲ್ಲವನ್ನೂ ಬಿಟ್ಟು ನನ್ನ ಆರಾಧನೆ ಮಾಡ್ತಾರೆ, ಆದ್ರಿಂದ ನಾನು ಅವರನ್ನು ಬಿಡೋದಿಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ಅದನ್ನೇ ಗೋಪಿಕಾಸ್ತ್ರೀ ಮುಂದೆ ಹೇಳ್ತಾರೆ ನೋಡಿ, ಪತಿ ಸುತಾನ್ವಯಾನ್ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯತೇಹಿ ಅಚ್ಯುತಾಗತಾಹ. ಎಲ್ಲವನ್ನೂ ಬಿಟ್ಟು ಅವರು ನನ್ನ ಮೇಲೆ ಬಂದಾಗ, ನನ್ನ ಹತ್ರ ಬಂದಾಗ ನಾನು ಅವ್ರನ್ನ ಕೈ ಬಿಡಲಿಕ್ಕಾಗತ್ತಾ? ನಾನು ಬಿಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದಿನ್ನೊಂದು ಅರ್ಥ, ಭಕ್ತರ ಡೆಫಿನೇಷನ್ ಅದು ಒಂದು. ಎಲ್ಲಾ ಬಿಟ್ಟು ಬಂದವರೇ ಭಕ್ತರೇ ಹೊರತು ಎಲ್ಲದಕ್ಕೋಸ್ಕರ ದೇವರ ಹತ್ರ ಬಂದರೆ ಭಕ್ತರಲ್ಲ. ಎಲ್ಲವನ್ನು ದೇವರ ಹತ್ರ ಏನೋ ಕೇಳ್ತಾ ಇರ್ತಾರಲ್ಲ, ದೇವರಿಗೆ ಗೊತ್ತಾಗುತ್ತೆ, ನಾರಾಯಣ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಿದಾಗ ನೀನು ಮಾತ್ರ ಬೇಡ ಅಂತ ಹೇಳ್ತಾರೆ ಅಂತ ಅರ್ಥ. ನಿನ್ನ ಬಿಟ್ಟು ಎಲ್ಲ ಕೊಡು ಅಂತ ಕೇಳಿದಾಗ ಆಯ್ತೋ ಇಲ್ಲೋ? ನಿಜವಾದ ಭಕ್ತರು ದೇವರನ್ನೇ ಕೇಳ್ತಾರಂತೆ. ವಾದಿರಾಜಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಬರೀತಾರೆ, ಕಂಚಿಗೆ ಹೋಗಿದ್ದಾರೆ, ವರದರಾಜನ ಮುಂದೆ ನಿಂತಿದ್ದಾರೆ, ಪ್ರಾರ್ಥನೆ ಮಾಡ್ತಾರೆ. ಯಾಚೇ ವರದರಾಜತ್ವಾಂ ಕಾಂಚೀಸೇಹ ನ ಕಿಂಚನ ಚೇತನಾ ಚೇತನ ಜಗದ್ವನಂ ತ್ವಾಮೇವ ದೇಹಿಮೇ. ವರದರಾಜ, ವರಲಕ್ಕೆ ವರ ಕೊಡದು ನಿಂತ್ಕೊಂಡ್ಬಿಟ್ಟಿದ್ದೀನಿ ನೀನೀಗ, ಅದಕ್ಕೆ ವರದರಾಜ ಅಂತ ಹೆಸರು. ವರ ಕೇಳ್ತೇನೆ, ಕೊಟ್ಟುಬಿಡು. ನಾನು ಏನನ್ನು ಕೊಡಬೇಕು ಗೊತ್ತಾ? ಇಡೀ ವಿಶ್ವಕ್ಕೆ ಸರ್ವಶ್ರೇಷ್ಠನಾದ ನಿನ್ನನ್ನೇ ನನಗೆ ಕೊಟ್ಟುಬಿಡು. ಸ್ವಾಮೇವ ದೇಹಿಮೇ, ನಿಜವಾದ ಏಕಾಂತ ಭಕ್ತರ ಲಕ್ಷಣ ಇದು. ಬೇರೆಯನ್ನೇ ಕೇಳಿದ್ರೆ ಅವನು ಏಕಾಂತ ಭಕ್ತನಲ್ಲ, ದೇವರನ್ನೇ ಕೇಳಿದ್ರೆ ಏಕಾಂತ ಭಕ್ತ. ಅಂತ ಭಕ್ತರ ನಾನು ಕೈಬಿಟ್ಟು ಬಿಡ್ತೇನಾ? ಪರಮಾತ್ಮ ಹೇಳ್ತಾನೆ, ವಶೀಕುರುವಂತಿ ಮಾಂ ಭಕ್ತ್ಯ ಸತ್ ಸ್ತ್ರೀಯ ಸತ್ವತಿಂ ಯಥಾ. ಭಾಗವತದ ಶ್ಲೋಕ, ಉತ್ತಮ ಸ್ತ್ರೀಯರು ತಮ್ಮ ಗಂಡಂದಿರನ್ನು ಹೇಗೆ ವಶ ಮಾಡ್ಕೋತಾರಲ್ಲ ಹಾಗೆ. ಎಷ್ಟು ಒಳ್ಳೆ ಪಾತ್ರ ನೋಡಬೇಕಲ್ಲಿ. ಹೆಂಗಸರು ಗಂಡನ ವಶ ಮಾಡ್ಕೊಳ್ಳೋದು ತಪ್ಪಲ್ಲ, ಹೆಂಡಂದ್ರೆ ಗಂಡನ ವಶ ಮಾಡೋದು ಏನೂ ತಪ್ಪಲ್ಲ, ಆದರೆ ಸನ್ಮಾರ್ಗದಲ್ಲೇ ಮಾಡ್ಕೋಬೇಕೆ ಹೊರತು ವಶೀಕರಣ ಮಾಡ್ಕೊಂಡು ಹಾಗೆಲ್ಲ ಮಾಡಬಾರ್ದು. ಮತ್ತೆ ಯಂತ್ರ ಕಟ್ಟಿ ಮಾಡಿದ್ರೆ ಮಹಾ ತಪ್ಪು. ಅದನ್ನು ಹೇಳ್ತಾರೆ ಹೆಂಗಂದ್ರು ಎಷ್ಟು ಇರಬೇಕು ಅಂತ ಯಜಮಾನ ಮಾತು ಕೇಳೇ ಕೇಳ್ತಾರೆ, 100% ಗ್ಯಾರಂಟಿ. ಯಾಕೆ ಏನ್ ಮಾಡಿದ್ದೀರಿ? ಏನು ಮಾಡಿಲ್ಲ, ಅವರಿಗೆ ಪ್ರೀತಿಯಿಂದ ನಡ್ಕೋತೇನಲ್ಲ ಅದಕ್ಕೆ ಕೇಳಿದ್ದೆಲ್ಲ ಹೋಗ್ತಾರೆ. ಇದು ಎ ಕ್ಲಾಸ್ ಪಾತಿ ವೃತ್ತೆ ಇದು. ಆದರೆ ನನ್ನ ಮಾತು ಕೇಳಿದವರು ಊಟ ಹಾಕೋದಿಲ್ಲರಿ ನಾಳೆ, ಕೇಳಲೇಬೇಕು ಅವರು. ಇದು ತಾಮಸ ಪ್ರವೃತ್ತಿ, ಈ ರೀತಿ ವಶ ಮಾಡಿಕೊಳ್ಳೋದಲ್ಲ, ಸಾತ್ವಿಕ ರೀತಿಯಿಂದ ವಶ ಮಾಡಿಕೊಳ್ಳಬೇಕು. ಅದಕ್ಕೆ ಪರಮ ಸತ್ ಸ್ತ್ರೀಯ ಸತ್ವತಿಂ ಯಥ, ಯಾವುದರಿಂದ ವಶೀಕುರುವಂತಿ ಮಾಂ ಭಕ್ತ್ಯ, ನನ್ನ ವಶ ಮಾಡ್ಕೊಂಡ್ಬಿಡ್ತಾರೆ ಭಕ್ತಿಯಿಂದ. ತಕ್ಷಣ ಅದೇನು ಮಾಡಬೇಕು ನಾರಾಯಣ ಅಂತ ಕೇಳಿದರೆ, ಏನೂ ಇಲ್ಲ, ನೀವು ಅಂಬರೀಷರಾಜರ ಹತ್ರ ಹೋಗಿ ಅವನ್ನೇ ಕ್ಷಮೆ ಕೇಳಿ, ನಾನು ಅನುಗ್ರಹ ಮಾಡ್ತೇನೆ ಅಂತ ಹೇಳಿದ. ತಕ್ಷಣ ಓಡಿಕದ ಬಂದ್ರಂತಲ್ಲಿಗೆ ಒಂದು ಅಂಬರೀಷರಾಜನ ನಮಸ್ಕಾರ ಮಾಡಿದ್ರು ಅಲ್ಲ, ಎರಡು ಕಾಲು ಹಿಡ್ಕೊಂಡ್ರಂತೆ. ಏನು ಸಾಮರ್ಥ್ಯ ಇದೆ! ನಾನು ಏಕಾದಶಿ ವ್ರತ ಮಾಡಿದರೆ ಹರಿದ ರಥವನ್ನು ಮಾಡಿ ಎಷ್ಟು ಪೂಜ್ಯತ್ವ ಬರುತ್ತೆ ಎಂಬುದನ್ನು ತೋರಿಸ್ತಕ್ಕಂಥ ಜಾಗ ಇದು. ಅಂಬರೀಷರಾಜನಿಗೆ ಶಾಕ್ ಅದು, ಒಂದು ಉಳಿದವರಾಗಿದೆ ಹೊತ್ತು ಬ್ರಾಹ್ಮಣರ ಬುದ್ಧಿ ಬಂತು ಅಂತಿದ್ರು. ಅನ್ಕೊಳ್ಳಿಲ್ಲ, ತಾವರಿ ಆಗಿಬಿಟ್ಟು ಸ್ವಾಮಿ ನಿಮ್ಮಂತ ನನ್ನ ನಮಸ್ಕಾರ ಮಾಡೋದಾ? ಎಷ್ಟು ದೊಡ್ಡವರು ನೀವು ಅಂತ ಮೇಲಕ್ಕೆತ್ತಾನ ಅವ್ರನ್ನ ಆತ ತೀರಿ ತಾನು ನಮಸ್ಕಾರ ಮಾಡ್ತಾನ ಅವರಿಗೆ. ಏನು ಸ್ವಾಮಿ ಅಂತ ಕೇಳಿದ. ನೋಡ, ಯಾ ಚಕ್ರ ಏನು ಮಾಡಲು ಬಿಡ್ತಾ ಇಲ್ಲ. ಭಗವಂತ ವಿಷ್ಣು ಹೇಳಿದ್ದಾನೆ, ನೀನು ನನ್ನ ಬಗ್ಗೆ ಶಾಂತನಾದ್ರೆ ಚಕ್ರ ಶಾಂತವಾಗುತ್ತೆ ಅಂತ ಹೇಳಿದ. ಹೌದಾ ಸ್ವಾಮಿ? ನಾನು ಕೆಲಸ ಮೊದಲು ಮಾಡ್ತೇನೆ ಅಂತ ಹೇಳ್ತೇನಪ್ಪ. ಚಕ್ರವನ್ನು ಸ್ತೋತ್ರ ಮಾಡ್ತಾರೆ, ಚಕ್ರ ಸ್ತುತಿ ಬರುತ್ತ ಭಾಗದೊಳಗೆ ಸುದರ್ಶನ ಚಕ್ರವನ್ನ ಸ್ತೋತ್ರ ಮಾಡ್ತಾರೆ. ಅಮ್ಮ ದುರ್ಗಾದೇವಿ, ಈ ದೇವರು ವಾಮನರನ್ನ ಕಾಪಾಡು ಅಂತ ಸ್ತೋತ್ರ ಮಾಡಿದಾಗ ತಕ್ಷ ಚಕ್ರ ಅದು ಇಷ್ಟೊತ್ತು ಏನೋ ಸುಮ್ಮನೆ ಬರ್ತಾನೆ ಇತ್ತಲ್ಲ, ಸುಮ್ಮನೆ ಹೋಗಿ ಇದ್ದಾಗಲೇ ಮತ್ತೆ ಕೂತ್ಬಿಡ್ತಂತೆ. ನೋಡ್ತಾರೆ ದುರ್ವಾಸರು ಅಂಬರೀಷ ರಾಜ, ಭಲೆ ವಿಷ್ಣು ಭಕ್ತರು ಹೇಗಿರ್ತಾರೆ ಅಂತ ನನಗೆ ಗೊತ್ತಾಯಿತು. ಭಾರಿ ಸಂತೋಷವಾಯಿತು ನನಗೆ. ನೀನು ಎಷ್ಟು ನಾನು ನಿನ್ನನ್ನು ಕೋಪಗೊಂಡೆ, ನಿನ್ನ ಕೊಲ್ಲಿಸಕ್ಕೆ ಅಂತಾನೆ ಹೊರಟೆ ನಾನು ಅಂತ ನನಗೆ ನೀ ಇಷ್ಟೆಲ್ಲ ಮಾಡ್ತಾ ಇದ್ದೀಯಲ್ಲ ಭಲೆ ಅಂತ ಹೊಗಳಿಬಿಟ್ರು. ಆಗ ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ ನನ್ನ ಪ್ರಶಂಸೆ ಬೇಡ, ದಯವಿಟ್ಟು ತಾವು ಭೋಜನಕ್ಕೆ ಈಗಲಾರು ಬನ್ನಿ, ಕಾರಣ ಕಾಯ್ಕೊಂಡು ಕೂತಿದ್ದೇನೆ ಅಂತ ಹೇಳ್ತಾರೆ. ಪಾರಣೆ ಮಾಡಲಿಕ್ಕೆ ಕಾಯ್ಕೊಂಡು ಕೂತಿದ್ದೇನೆ, ನಿಂದು ನಂದಾಗಿಲ್ಲ, ನಿಮಗೋಸ್ಕರ ರಾಯ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಇನ್ನೂ ಮಾಡಿಲ್ಲ ಅಂತ ಇಷ್ಟು ಎಷ್ಟು ಸಾಗಿತ್ತು ಗೊತ್ತೇನು? ಒಂದು ದಿವಸ ಎರಡು ದಿವಸ ಅಲ್ಲ, ಒಂದೆರಡು ವಾರ ತಿಂಗಳುಗಳಲ್ಲ, ಒಂದು ವರ್ಷ ಆಗಿತ್ತು ಅಂತ ಲೆಕ್ಕ. ಒಂದು ವರ್ಷ ಉಪವಾಸ ಕೂತಿದ್ದಾನೆ ಪುಣ್ಯ. ಎಷ್ಟು ಪುಣ್ಯ ಸಂಪಾದಿಸಬೇಕು ಬಂಬೈಷ ರಾಜ. ಒಂದು ಹತ್ತು ನಿಮಿಷ ಬ್ರಾಹ್ಮಣ ಬರೀ ಎಷ್ಟೋ ಊಟ ಮುಗಿಸಿಬಿಟ್ಟಿರ್ತಾರೆ, ಇನ್ನು ಬರ ತಡ ಆಯ್ತು ರೇಲಿ ಹಾಕಿರಿ ಅಂತ ಹೇಳಿಬಿಡ್ತಾರೆ. ಅವರು ತಡ ಮಾಡಿ ಅವರೂ ಬರಬಾರದು, ಅದು ಅನಿವಾರ್ಯವಾಗಿ ಬಂತು ಅಂದ್ರೆ ಅದನ್ನು ಸಹಿಸಿಕೊಳ್ಳೋ ಶಕ್ತಿ ಇರಬೇಕು. ಏನ್ ಮಾಡ್ತೀವಿ ಯಥಾ ಪ್ರಕಾರ ನೀರಷ್ಟೇ ಪಾರಣೆಗೆ, ದಯವಿಟ್ಟು ತಾವು ಬನ್ನಿ ಅಂತ ಹೇಳಿದಾಗ ಅಂದ್ರೆ ಮೊದಲು ಹೇಳ್ತೇನೆ ಮಹಾರಾಯ, ಅದು ಪಾರಣೆ ಮುಗಿಸಿದ್ರಂತೆ ತುಂಬಾ ಕೊಂಡಾಡ್ತಾರೆ. ಆಗ ಹೇಳ್ತಾರೆ, ನೋಡು ಅಂಬರೀಷ ರಾಜ ಭಾರಿ ಭಾರಿ ಖುಷಿ ಆಯ್ತು ನನಗೆ ಎಂದಾಗ, ಸ್ವಾಮಿ ನನ್ನ ಶಕ್ತಿ ಅಲ್ಲ ಇದು, ನೀನೇ ಪರಾನುಭಾವಂ, ದೇವರ ದಯೆ ಇದು ಅಂತ ಹೇಳಿದ್ದಾರೆ. ದೇವರ ದಯೆ ಈ ಮಾತು ಶಾಸ್ತ್ರ ಬಲ್ಲವರು. ನನ್ನ ಪರಾಕ್ರಮ ಅಂತ ಅವನು ಹೇಳ್ಕೊತಾನಲ್ಲ ಅವನು ಮೂರ್ಖ, ಇದು ಭಗವದ್ ಅನುಗ್ರಹ ಅಂತ ಹೇಳ್ಕೊಳ್ತಾರಲ್ಲ ಅವನು ಸಾರ್ವ ಇದಕ್ಕೆ ಹೇಳ್ತಾರೆ. ನಾಹಂ ಕರ್ತ ಹರಿ ಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ. ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡಿದಂತಹ ಪೂರ್ವವಾದ ವಾಕ್ಯ ಅನುಸಂಧಾನ ಹೀಗಿರಬೇಕು ಅಥ ಮಾಡಿಕೊಂಡಂತೆ. ಆಗ ಚಿಂತನೆ ಮಾಡುತ್ತಾನೆ ನಾರಾಯಣ ಎಷ್ಟು ದೊಡ್ಡವನು, ಇದು ಆಚಾರ ತಾತ್ಪರ್ಯ ಬರೀತಾ ಇದ್ದಾರೆ. ಮೇಲ್ನೋಟಕ್ಕೆ ದುರ್ವಾಸರು ಸೋತರು ಅಂಬರೀಷ ಗೆದ್ದ, ಇಷ್ಟೇ ತಿಳ್ಕೊಂಡು ದುರ್ವಾಸರು ಕಡಿಮೆ ಅಂಬರೀಷ ದೊಡ್ಡವನು ಅಂತ ತಿಳ್ಕೊಂಡು ಬಿಟ್ರೆ ನಮಗೆ ಬರೀ ನರಕಾಧ್ಯಾನರ್ಥವಲ್ಲ, ಅಂಧಂತಮಸ್ಯೆ ಆಗುತ್ತೆ. ಮತ್ತೆ ಅಂಬರೀಷ ರಾಜ ಗೆದ್ದು ಬಿಟ್ಟನಲ್ಲ ಈಗ, ಹೌದು ಗೆದ್ದ ನಿಜ, ಆದರೆ ತಾರತಮ್ಯಕ್ಕೆ ದ್ಯೋತಕ ಅಲ್ಲ. ಅಂಬರೀಷ ರಾಜ ಹರಿಭಕ್ತಿಯನ್ನು ಮಾಡಿದ, ಹರಿದಿನದ ವ್ರತವನ್ನು ಮಾಡಿದ, ದೇವರು ಕಾಪಾಡದ ಅಂತ ಆತನ ಗೌರವ ಬಂದಿದ್ದೇ ಹೊರತು ಬರೀ ಯೋಗ್ಯತೆ ಅಷ್ಟೇ ತಗೊಂಡ್ರೆ ದುರ್ವಾಸ ರುದ್ರದೇವರು ಅವರ ಯೋಗ್ಯತೆಯ ಕೋಟಿ ಕೋಟಿ ಅಂಶಕ್ಕೂ ಇತ್ತು ಸಾಟಿ ಆಗೋದಿಲ್ಲ ಅಂತ ಹೇಳ್ತಾರೆ. ಆಚಾರ್ಯರ ತಾತ್ಪರ್ಯ ನೋಡಬೇಕು, ಹರಿಗೆ ಅಪಚಾರವಾದಾಗ ಅವರು ನಿರ್ಣಯ ಬರೀತಾರೆ ಅಲ್ಲ, ಯಾವ ದೇವತೆಗಳು ಅಪಚಾರವಾಗದಂತೆ ನಿರ್ಣಯ ಬರೀತಾರೆ. ಯಾವ ದೇವತೆಗೂ ಅಪಚಾರವಾಗಬಾರದು, ಆಯಾ ದೇವತೆಗಳ ಸ್ಥಾನಮಾನ ಏನೇನಿದೆಯೋ ಅದಕ್ಕೆ ತಕ್ಕಂತೆ ನಾವು ಆರಾಧನೆ ಮಾಡಬೇಕೇ ಹೊರತು ಸ್ವಲ್ಪ ಅಗೌರವದ ಮಾತನ್ನು ಆಡಿದ್ವಿ ಅಂದರೆ ಅವರು ಕೋಪಗೊಳ್ಳುತ್ತಾರೆ ಅಲ್ಲ, ಭಗವಂತ ಕೋಪಗೊಳ್ಳುತ್ತಾನೆ ಅಂತ ಹೇಳ್ತಾರೆ. ಆತನ ಭಕ್ತವರ್ಗ ಮೇಲೆ ಪರಮಾತ್ಮನಿಗೆ ತುಂಬಾ ಪ್ರೀತಿಯಾದ್ದರಿಂದ ಅಂಬರೀಷನ ಮಗಳ ಗಲಾಟೆಯೊಳಗೆ ದುರ್ವಾಸರನ್ನ ಬೈಬೇಡಿ, ಆಕಸ್ಮಿಕವಾದ ತಪ್ಪದು, ಅದಕ್ಕೆ ಆ ಶಿಕ್ಷೆ ಬೋಧೋಯ್ತದೆ. ತಾರತಮ್ಯ ಮಾತ್ರ ದುರ್ವಾಸರದೇ ಹೊರತು ಹಿರಿಮೆ ಅವರದ್ದೇ ಹೊರತು ಈತನದಲ್ಲ, ಈತನ ಹಿರಿಮೆಗೆ ಏಕಾದಶಿ ಮೂಲ. ಇನ್ನು ನಾವು ಯೋಚನೆ ಮಾಡಬೇಕು, ನಾವು ತುಂಬಾ ದಿನ ಅಂತಿರ್ತೇನೆ, ಅವರು ಎಡವಟ್ ಮಾಡ್ತಾರೆ, ಇವರು ಬೈತಾರೆ, ಅವ್ರು ಹಾಗೆ ಮಾಡ್ತಾರೆ, ಈ ಮಾಡ್ತಾರೆ ಅಂತ ಇರ್ತೀರಲ್ಲ, ಯಾಕೆ ಗಲಾಟೆ ಮಾಡ್ಕೋತೀರಿ? ಏಕಾದಶಿ ವ್ರತ ಮಾಡಿ ನಿಮ್ಮ ಕೂದಲು ಕುಂಕದಂತೆ ಪರಮಾತ್ಮ ಕಾಪಾಡ್ತಾನೆ. ದುರ್ವಾಸ ಮಣಿಗಳು ಬಂದು ಕೊಲ್ಲಕ್ಕೆ ಅಂತ ಹೊರಟ್ರೆ, ದುರ್ವಾಸ ಮಣಿಗಳು ರುದ್ರದೇವರು ಡಿಪಾರ್ಟ್ಮೆಂಟೇ ಕೊಲ್ಲೋದು ಅವ್ರದ್ದು ಪಾಪ, ಅವರು ಕೊಲ್ಲಕ್ಕೆ ಬಂದರೂ ಪರಮಾತ್ಮ ಕಾಪಾಡಿದ್ದಾನೆ ಅಂದ ಮೇಲೆ ಇನ್ನು ಎಕ್ಸ್ವೈ ಜಡ್ಗಳು ಏನ್ ಮಾಡ್ತಾರೆ ನಮ್ಮನ್ನ? ಆದ್ದರಿಂದ ದೇವರ ಮೇಲೆ ಭಾರ ಹಾಕಿರಿ, ಏಕಾದಶಿ ವ್ರತವನ್ನ ಮಾಡಿ ಖಂಡಿತ ನಿಮ್ಮ ರಕ್ಷಣೆ ಕೊಡ್ತಾನೆ ಅಂತ ಹೇಳ್ತಾರೆ. ನೀವು ದೇವರನ್ನ ನಂಬಿ ಅಂತ ಹೇಳ್ತೇವೆ, ಹೇಳಿ ಒಪ್ತೇವೆ, ಏಕಾಶಿ ಮಾಡಿದ್ರೆ ಫಲಿತ ಆಗುತ್ತೆ ನಮಗೆ ಅಂತ ಹೇಳ್ತಾರೆ. ನಮ್ಮ ಜನ ಅಲ್ಲಿ ಬುದ್ಧಿವಂತಿಕೆ ಮಾಡ್ತಾರೆ, ದೇವರ ನಂಬ್ತೇವೆ ಓಕೆ, ಅದು ಏಕಾಶಿ ಯಾಕೆ ಮಾಡಬೇಕು ಇದಕ್ಕೆ? ಅದಕ್ಕೆ ಹೇಳ್ತಾರೆ, ದೇವರ ನಂಬಲಿಕ್ಕೆ ಇರೋ ದಾರಿ ಅದು ಒಂದೇ ಅಂತ ಹೇಳ್ತಾರೆ. ಏಕಾದಶಿ ಉಪವಾಸದ ಮೂಲಕ ದೇವರನ್ನು ಆರಾಧನೆ ಮಾಡಬೇಕು. ಸರ್ವಸ್ವ ತ್ಯಾಗ ಮಾಡೋ ವ್ರತ ಏಕಾದಶಿ ಆದ್ದರಿಂದ, ಕೃಷ್ಣಾಷ್ಟಮಿ ಆದ್ದರಿಂದ, ಆ ಮೂಲಕ ದೇವರನ್ನು ಚಿಂತಿಸಬೇಕೇ ಹೊರತು ಅಂದ್ರೆ ಬಿಡ ಸಾರ್ ತುಂಬಾ ನಿಮ್ಗೆ ಹೇಳಿದ ಕೆಲಸನ ಮಾಡ್ತೇನೆ, ನಾನು ಕ್ಲಾಸ್ಗೆ ಒಂದು ಬರೋದಿಲ್ಲ ಅಂತ ವಿದ್ಯಾರ್ಥಿ ಹೇಳಿದ್ರೆ ಹಾಗೂ ಹಾಗೆ ಮನೆ ಕಸ ಬೇಕಾದ್ರೆ ಗುಡಿಸ್ತೇನೆ ನಾನು, ಕಾಸಿ ಬರೋದಿಲ್ಲ ಅಂದ್ರೆ ಬೇಡ ಮಾರಾಯ ಬಾದಲು ಗುಡಿಸ ಕಸ ಗುಡಿಸೋ ಕೆಲಸ ಬೇರೆಯವರು ಮಾಡ್ತಾರೆ, ಕಾಸಿ ನಿನ್ನೆಯೇ ಬರಬೇಕು ಅಂತ ಹೇಳಿದ್ರು. ಕಾಸಿಗೆ ಬಂದಬೇಕಾದ್ರೆ ಕಸ ಗುಡಿಸು, ಅದು ಯೋಚನೆ ಇಲ್ಲ, ಅದು ಬರೀ ಕಸ ಗುಡಿಸಿ ಮನೆ ಕ್ಲಾಸಿ ಬರೋದಿಲ್ಲ ಅಂದ್ರೆ ನನ್ನ ಪವರ್ಸ್ ನನ್ನ ಕೈಲಿಲ್ಲ ಅಂತ ಹೇಳಿಬಿಡ್ತಾರೆ. ಇವತ್ತು ಏಕಾಶಿ ವ್ರತ ಅಂದ್ರೆ ಮಿನಿಮಮ್ ಎನ್ರೋಲ್ಮೆಂಟ್ ಆಜ್ ಎ ವೈಷ್ಣವ ಆಗಬೇಕಾದ್ರೆ ಏಕಾಶಿ ವ್ರತವನ್ನು ಮಾಡಲೇಬೇಕು. ಇದು ನಿಜವಾದ ವೈಷ್ಣವತ್ವಕ್ಕೆ ಟೆಸ್ಟ್ ಇದು. ಒಂದು ವೈಷ್ಣವರು ಟೆಸ್ಟ್ ಮಾಡಲಿಕ್ಕೆ ಏನ್ ಮಾಡ್ತೇವೆ ಗೊತ್ತೇ? ನಾವು ಏನೇನೋ ಪರೀಕ್ಷೆ ಇಟ್ಕೊಂಡ್ಬಿಟ್ರೆ ನಮ್ದೇ ಪರೀಕ್ಷೆಗಳು, ತಪ್ಪು ಪರೀಕ್ಷೆ. ಏಕಾದಶಿ ಮಾಡ್ತೀಯಾ ಹೂ ಅಂತ ಹೇಳ್ತಾನಲ್ಲ, ಅಲ್ಲಿಗೆ ಅವರು ರಿಜಿಸ್ಟ್ರೇಷನ್ ಆಗಿದೆ ಅಂತ. ಏಕಾದಶಿ ವ್ರತಕ್ಕೆ ಭಗವಂತನಾದ ವಿಷ್ಣುವಿನ ಆರಾಧನೆಗೆ ವೈಷ್ಣವತ್ವದ ದೀಕ್ಷೆಗೆ ಅದು ಅರ್ಹತೆ ಬಂದಿದೆ ಅಂತ ಅರ್ಥ. ಇದನ್ನು ಬಿಟ್ಟು ಇನ್ನು ಸಾವಿರ ಕೇಳಿ ಅದೊಂದು ಮಾಡೋದಿಲ್ಲ ಅಂತ ಹೇಳಿಬಿಟ್ರೆ ಅವನು ಮಾಡಿದ್ದೆಲ್ಲ ವ್ಯರ್ಥವೇ. ಅದನ್ನು ಹೇಳ್ತಕ್ಕಂಥ ಭಾಗವತ ಪುರಾಣದ ಕಥೆ ಇದು. ಭಾಗವತ ಪುರಾಣವನ್ನು ಕೇಳಿದ ಪ್ರತಿಯೊಬ್ಬನೂ ಕೂಡ ಅಂಬರೀಷನ ಕಥೆ ಕೇಳಿದ ಮೇಲೆ ಏಕಾಶ್ವರತ್ವವನ್ನು ಮಾಡಬಹುದು ಅಂತ ಸಿದ್ಧತೆ ಮಾಡಿಕೊಳ್ಳಬಾರದು, ಮಾಡಲೇಬೇಕು ಅಂತಕ್ಕಂಥ ದೀಕ್ಷೆಯನ್ನ ಹೊಂದಬೇಕು. ಮುಂದೆ ಅನೇಕ ವಿಧವಾದ ಮಹತ್ವಗಳನ್ನು ಅಲ್ಲಿ ಏಕಾಶ್ವರತ್ವದ ಬಗ್ಗೆ ಆಚಾರ್ಯರು ಏನು ಹೇಳಬೇಕು ಅದನ್ನೆಲ್ಲ ಕೃಷ್ಣಾಮೃತ ಮಹಾನವದಲ್ಲಿ ಹೇಳಿದ್ದಾರೆ. ಅನೇಕ ಸರ್ತ ನಾವು ಕೇಳಿದ್ದೇವೆ, ನ ಕಾಶಿ ನ ಗಯಾ ಗಂಗಾ ನರೇವಾ ನ ಚ ಗೌತಮಿ ನ ಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ದಿನಾಥ್ ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಏಕಾದಶ್ಯುಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶೀಂ. ಇಷ್ಟೆಲ್ಲ ಪ್ರಮಾಣ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದನೂ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನೆ ಎನ್ನುವ ಮಾತು ಸಾರ್ಥಕ. ಜಗತ್ತಿನಲ್ಲಿ ಬೇರೆ ಯಾರೂ ಮಾಡದೇ ಇದ್ದಂತಹ ಈ ಪ್ರಸಾರವನ್ನು ಮಾಡಿದ್ದು ಶ್ರೀಮದ್ ಆಚಾರ್ಯರೇ ಎಂಬುದನ್ನು ಕಂಡುಹಿಡಿದು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಮುಂದೆ ಇಂಥ ಪ್ರಸಂಗ ಎಷ್ಟೋ ನಡೀತಾ ಹೋಗುತ್ತೆ. ಮುಂದೆ ಒಬ್ಬ ರಾಜನ ಕಥೆ, ಯುವನಾಶ್ವ ಅಂತ ಅವನ ಹೆಸರು. ಯುವನಾಶ್ವ ಅವನಿಗೆ ಸಂತಾನ ಇರೋದಿಲ್ಲ, ಸಂತೇದಿ ಆಗುವುದಂತ ಅಪೇಕ್ಷೆಯಾಗುತ್ತೆ. ಆ ರೀತಿ ಹೋಗ್ತಾ ಇದ್ದ ಕಾಲಕ್ಕೆ ಒಂದು ವಿಚಿತ್ರವಾದ ಪ್ರಸಂಗ ಬಂತು. ಋಷಿಗಳ ಮುನಿಗಳು ಸಿಕ್ಕರು ಕಾಡಿ ಹೋದಾಗ ಅವನನ್ನು ಕೇಳಿಕೊಂಡ, ಸ್ವಾಮಿ ನನಗೆ ಸಂತತಿ ಇಲ್ಲ, ಕರುಣಿಸಬೇಕು ಅಂತ ಕೇಳಿದ. ಆಯ್ತು ಅಂತ ಹೇಳಿದ್ರು. ಪಾಪ ಒಂದು ವ್ರತವನ್ನ ಮಾಡಿಸಿದ್ರು, ಕುಂಭಸವನ ವ್ರತವನ್ನೇ ಮಾಡಿಸಿದರೆ ಅದರಿಂದ ಮಂತ್ರಿಸಿದ ನೀರನ್ನ ರಾಜ ತನ್ನ ಹೆಂಡತಿಗೆ ಕೊಟ್ಟು ಬಿಟ್ರೆ ಹೆಂಡತಿ ಗರ್ಭಿಣಿಯಾಗ್ತಾಳೆ, ಒಂದು ಮಗು ಹುಟ್ಟುತ್ತೆ ಅಂತಾಯ್ತು. ತಕ್ಷಣ ರಾಜ ಭಾರಿ ಖುಷಿಯಾಯ್ತು. ಪಾಪ ಎಲ್ಲ ಮಂತ್ರಿಸಿಟ್ರು ಗುರುಗಳು, ತಕ್ಷಣ ಎಲ್ಲೋ ಹೋಗಬೇಕಾಯ್ತು. ರಾಜ ಹೋಗಿ ಬಂದ, ಆ ಮಂತ್ರಿಸಿದ್ದು ಅಲ್ಲೇ ಇದೆ, ಅದು ಅವನಿಗೆ ಗೊತ್ತಿಲ್ಲ. ಪಾಪ ಆಗಲೇ ಹೆಂಡತಿ ಕೊಡೋ ವ್ಯವಸ್ಥೆ ಬೇರೆ ತಿಳ್ಕೊಂಡ್ಬಿಟ್ಟ. ಪಾಪ ಹೆಂಡತಿಯಲ್ಲಿರಲಿಲ್ಲ, ತುಂಬಾ ಬಾಯಾರಿಕೆ ಆಗಿತ್ತು ಅವನಿಗೆ. ನೋಡಿದ ಆ ನೀರನ್ನು ತಾನೇ ಕುಡಿದು ಬಿಟ್ಟಂತೆ. ಪಾಪ ಆ ಮಂತ್ರಿಸಿದ ನೀರನ್ನು ತಾನೇ ಕುಡಿದು ಬಿಟ್ಟ. ಅಷ್ಟೊತ್ತಿ ಗುರುಗಳು ಬಂದರು, ಎಲ್ಲಿ ಮಂತ್ರಿಸಿಟ್ಟಿದ್ರು, ಎಲ್ಲಿ ಎಷ್ಟು ಅಂತ ಕೇಳಿದ್ರು. ತಾನೇ ಕುಡಿದು ಬಿಟ್ಟೆ ಅಂತ ಹೇಳಿದ. ಅವರಂದ್ರೆ ನೀನೇ ಗರ್ಭಿಣಿ ಆಗ್ತಿ ಅಂತ ಹೇಳಿಬಿಟ್ಟು. ಮಂತ್ರಶಕ್ತಿ ಎಷ್ಟು ವಿಚಿತ್ರವಾದದ್ದು ನೋಡಬೇಕು. ನೀನೇ ಗರ್ಭಿಣಿ ಆಗ್ತಿ ಹಾಗಿದ್ರೆ ಅಲ್ಲ ಅಲ್ಲ ಹಾಗೆ ಬಿಟ್ಟ ಆಗ್ಲೇನು. ಒಂದು ಮಗು ಗರ್ಭದಲ್ಲಿ ಕೂತಾಗಿಬಿಟ್ಟಿದೆ, ಎಂಥ ಮ್ಯಾಜಿಕ್ ಇದು ಒಂದು, ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಹಾಗಾಗಿ ಪೇಪರ್ ಅಲ್ಲಿ ಬರ್ತಾ ಇರುತ್ತೆ.